ಮೈಸೂರು ವಿಶ್ವವಿದ್ಯಾನಿಲಯ ದೃಷ್ಟಿಯೋಜನೆ ಅರ್ಪಿಸುತ್ತಿದೆ ಬಾನುಲಿ ಪಾಠ. ಈ ಬಾನುಲಿ ಪಾಠದಲ್ಲಿ ಬಿಎ ಪದವಿಯ 5ನೇ ಸೆಮಿಸ್ಟರ್ನ ಇತಿಹಾಸ ವಿಭಾಗದ ಮೊದಲ ಪತ್ರಿಕೆಯ 3ನೇ ಘಟಕವನ್ನು ಪಾಠ ಮಾಡುವವರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಶೋಧಕರಾದ ವೆಂಕಟೇಶ್ ಟಿಎಸ್. ಈಗ ಕೇಳೋಣ 5ನೇ ಸಂಚಿಕೆ.
ಆತ್ಮೀಯ ತೃತೀಯ ಬಿಎ 5ನೇ ಸೆಮಿಸ್ಟರ್ ಬಾನುಲಿ ವಿದ್ಯಾರ್ಥಿಗಳೇ, ಇಂದಿನ ಬಾನುಲಿ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ನಿಗದಿಪಡಿಸಿರತಕ್ಕಂಥ ಇತಿಹಾಸದ ಪತ್ರಿಕೆ ದಕ್ಷಿಣ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ 1336 ಎನ್ನುವಂಥ ಪತ್ರಿಕೆಯಲ್ಲಿ ಬರತಕ್ಕಂಥ 3ನೇ ಘಟಕ ಏನಿದೆ, ಆ 3ನೇ ಘಟಕದಲ್ಲಿ ಇರತಕ್ಕಂಥ ಐತಿಹಾಸಿಕ ವಿಚಾರಗಳ ಬಗ್ಗೆ ಕಳೆದ ತರಗತಿಯಿಂದನೂ ಕೂಡ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ತಂಜಾವೂರಿನ ಚೋಳರ ರಾಜಕೀಯ ಇತಿಹಾಸದ ಬಗ್ಗೆ ನಿಮಗೆ ಕಳೆದ ತರಗತಿಯಲ್ಲಿ ಮಾಹಿತಿ ನೀಡ್ತಾ ಇದ್ದೆ. ಇಂದಿನ ಒಂದು ತರಗತಿಯಲ್ಲಿ ನಿಮಗೆ ತಂಜಾವೂರಿನ ಚೋಳರ ಆಡಳಿತ ವ್ಯವಸ್ಥೆಯ ಬಗ್ಗೆ, ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನೀವು ಆಸಕ್ತಿಯಿಂದ ಆಲಿಸ್ತೀರಿ ಎನ್ನುವಂಥ ಸದಾಶಯದೊಂದಿಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇಂದಿನ ಬಾನುಲಿ ಪಾಠವನ್ನು ಆರಂಭ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರಿಸ್ತಶಕ 9ನೇ ಶತಮಾನದಿಂದ 13ನೇ ಶತಮಾನದವರೆಗೂ ಕೂಡ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂಥ ತಂಜಾವೂರಿನ ಚೋಳರು ಅತ್ಯುತ್ತಮವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಹೊಂದಿದ್ದರು. ಇವರ ಆಡಳಿತದ ಕ್ರಮ ಪಲ್ಲವರ ಆಡಳಿತದ ಪರಂಪರೆಯನ್ನು ಹೋಲಿದರೂ ಸಹ ಇವರೇ ತಮ್ಮದೇ ಆದಂಥ ಆಡಳಿತ ವ್ಯವಸ್ಥೆಯನ್ನು ರೂಪಿಸಿಕೊಂಡು ತಾವು ಗೆದ್ದಂಥ ಪ್ರದೇಶಗಳನ್ನು, ತಮ್ಮ ಆಳ್ವಿಕೆಗೆ ಒಳಪಟ್ಟಂಥ ಪ್ರದೇಶಗಳನ್ನು ಸುವ್ಯವಸ್ಥಿತವಾದಂಥ ಆಡಳಿತದ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಚೋಳರು ಮಾಡಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಚೋಳರ ಆಡಳಿತ ವ್ಯವಸ್ಥೆಯ ಬಗ್ಗೆ, ಆ ಆಡಳಿತದ ದಕ್ಷತೆಯ ಬಗ್ಗೆ ನಮಗೆ ಸಾಕಷ್ಟು ಶಾಸನಗಳು ಮಾಹಿತಿಯನ್ನು ನೀಡುತ್ತವೆ. ಆ ಮಾಹಿತಿಯ ಆಧಾರದ ಮೇಲೆ ನಾವು ಇವರ ಆಡಳಿತ ವ್ಯವಸ್ಥೆಯನ್ನು ಅವಲೋಕನ ಮಾಡೋದಾದರೆ, ಚೋಳರ ಆಡಳಿತ ವ್ಯವಸ್ಥೆ ನಮಗೆಲ್ಲ ಗೊತ್ತೇ ಇರೋ ಹಾಗೆ ರಾಜಪ್ರಭುತ್ವ, ಅಂದರೆ ಪರಮಾಧಿಕಾರವನ್ನು ಹೊಂದಿರತಕ್ಕಂಥ ರಾಜಪ್ರಭುತ್ವ. ಆದರೂ ಸಹ ಈ ಸಾಮ್ರಾಜ್ಯದ ಅರಸರುಗಳು ಜಾತ್ಯತೀತ ತತ್ವಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು ನಮಗೆ ಚರಿತ್ರೆಯ ಅಧ್ಯಯನದಿಂದ ತಿಳಿದುಬರುತ್ತದೆ. ಈ ಕೇಂದ್ರಾಡಳಿತ ಮಟ್ಟದಲ್ಲಿ ಚಕ್ರವರ್ತಿ ಸಾಮ್ರಾಜ್ಯದ ಪರಮಾಧಿಕಾರಿಯಾಗಿದ್ದರೆ, ಸಮಗ್ರ ರಾಷ್ಟ್ರದ ಆಡಳಿತಕ್ಕೂ ಕೂಡ ಆತನೇ ಜವಾಬ್ದಾರನಾಗಿದ್ದರೆ, ಅವನೇ ಎಲ್ಲ ಅಧಿಕಾರಗಳನ್ನು ಚಲಾಯಿಸ್ತಾ ಇದ್ದಂಥವನು, ಅಂದರೆ ಸರ್ವೋಚ್ಚ ಅಧಿಕಾರಿ ರಾಜನೇ ಆಗಿದ್ದಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಈತನಿಗೆ ಸಹಕಾರಿಗಳಾಗಿ, ಆಡಳಿತಕ್ಕೆ ಅನುಕೂಲವನ್ನು ಉಂಟು ಮಾಡುವಂಥ ನಿಟ್ಟಿನಲ್ಲಿ ಈತನಿಗೆ ಸಹಕಾರಿಗಳಾಗಿ ಉನ್ನತಾಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಈತನಿಗೆ ನೆರವಾಗ್ತಾ ಇದ್ರು. ಚೋಳರ ಆಡಳಿತದ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ, ಮಂತ್ರಿ ಅಥವಾ ಮಂತ್ರಿಮಂಡಲ ಅನ್ನುವಂಥದ್ದು ಇಲ್ಲದೇನೆ ಆ ಮಂತ್ರಿಗಳು ಮಾಡ್ತಾ ಇದ್ದಂಥ ಕೆಲಸವನ್ನು, ಕರ್ತವ್ಯಗಳನ್ನು ಕಾರ್ಯದರ್ಶಿಗಳು ಮಾಡ್ತಾ ಇದ್ದಂಥದ್ದು ಇವರ ಆಡಳಿತ ವ್ಯವಸ್ಥೆಯ ಒಂದು ಪ್ರಮುಖವಾದಂಥ ವೈಶಿಷ್ಟ್ಯ ಅಂದರೆ ತಪ್ಪಾಗಲಾರದು. ಪ್ರಭುಗಳು ಏನು ಆಜ್ಞೆಗಳನ್ನು ಹೊರಡಿಸ್ತಾ ಇದ್ರು, ಅವುಗಳ ಕರಡು ಪ್ರತಿಯನ್ನು ಹಾಕಿ ಅವುಗಳನ್ನು ಜನಸಮುದಾಯಕ್ಕೆ ತಲುಪಿಸುವಂಥ ಒಂದು ಕೆಲಸವನ್ನು ಕಾರ್ಯದರ್ಶಿಗಳು ಮಾಡ್ತಾ ಇದ್ರು. ಈ ಥರದ ಪದ್ಧತಿ 1ನೇ ರಾಜರಾಜ ಮತ್ತು ಅವನ ಮಗನ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದನ್ನು ನಾವು ಕಾಣ್ತೀವಿ. ಒಟ್ಟಿನಲ್ಲಿ ಚೋಳರ ಆಡಳಿತ ಅನ್ನುವಂಥದ್ದು ಸುಭದ್ರತೆಯಿಂದ ಕೂಡಿದ್ದಂಥ, ಅತ್ಯಂತ ದಕ್ಷತೆಯಿಂದ ಕೂಡಿದ್ದಂಥ ಆಡಳಿತ ವ್ಯವಸ್ಥೆಯಾಗಿತ್ತು. ಚೋಳರಲ್ಲಿ ಕೆಲವು ಅರಸರುಗಳನ್ನು ಬಿಟ್ಟರೆ ಉಳಿದವರ ರಾಜ್ಯಭಾರವನ್ನು ನಾವು ಅವಲೋಕನವನ್ನು ಮಾಡೋದಾದರೆ, ಆ ಉಳಿದವರ ಆಳ್ವಿಕೆಯ ಅವಧಿಯಲ್ಲಿ ಪ್ರಜೆಗಳ ಯೋಗಕ್ಷೇಮನೇ ಆಡಳಿತ ವ್ಯವಸ್ಥೆಯ ಅಡಿಗಲ್ಲಾಗಿದ್ದಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಅದರಲ್ಲೂ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಹಲವಾರು ಶಾಖೆಗಳಿದ್ದರೂ, ಆ ಶಾಖೆಗಳಿಗೆ ಒಬ್ಬೊಬ್ಬ ಅಧಿಕಾರಿ ಇದ್ದರೂ, ಅವೆಲ್ಲವೂ ಕೂಡ ಪ್ರಜೆಗಳ ಯೋಗಕ್ಷೇಮಕ್ಕೆ ಪೂರಕವಾಗೇ ಇದ್ದಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಅದರಲ್ಲೂ ಭೂಕಂದಾಯವನ್ನು ನಿಗದಿ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಾವೇನು ಅನುಸರಿಸ್ತಾ ಇದ್ದೀವಿ, ಸರ್ವೇ ಮಾಡ್ತಕ್ಕಂಥದ್ದು, ಅದನ್ನು ಅಸೆಸ್ ಮಾಡ್ತಕ್ಕಂಥ ಪದ್ಧತಿಯನ್ನು ಏನು ಅನುಸರಿಸ್ತಾ ಇದ್ದೀವಿ, ಇದೇ ಪದ್ಧತಿಯನ್ನು ಅವತ್ತು ಅಂದರೆ ಚೋಳರ ಆಳ್ವಿಕೆಯ ಅವಧಿನಲ್ಲಿ ಭೂಮಿಯನ್ನು ಅಳತೆ ಮಾಡ್ತಕ್ಕಂಥ, ಅದರ ಸ್ಥಿತಿಗತಿ ಅನುಗುಣವಾಗಿ ಕಂದಾಯವನ್ನು ನಿಗದಿ ಮಾಡ್ತಕ್ಕಂಥ ಪದ್ಧತಿ ಅಸ್ತಿತ್ವದಲ್ಲಿತ್ತು ಅಂತ ಹೇಳಿದ್ರೆ, ಚೋಳರು ಎಷ್ಟೊಂದು ದೂರದೃಷ್ಟಿಯಿಂದ ಕೂಡಿದ್ದಂಥ ಆಡಳಿತವನ್ನು ನಡೆಸ್ತಾ ಇದ್ರು ಅನ್ನುವಂಥದ್ದು ನಮಗೆ ವೇದ್ಯ ಆಗ್ತದೆ. ಆಡಳಿತದ ಅನುಕೂಲಕ್ಕೋಸ್ಕರ ರಾಜ್ಯವನ್ನು 6 ಭಾಗಗಳನ್ನಾಗಿ ಮಾಡಿಕೊಂಡಿದ್ರು.
ಆರು ಭಾಗಗಳಲ್ಲೂ ಕೂಡ ಆಡಳಿತವನ್ನು ಜನಕಲ್ಯಾಣದ ದೃಷ್ಟಿಯಿಂದ ನಡೆಸ್ತಾ ಇದ್ರು. ಆ ಆರು ಪದ್ಧತಿಗಳು ಅಥವಾ ಆರು ವಿಭಾಗಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಮೊದಲನೇದು ರಾಜ್ಯ, ಎರಡನೇದು ಮಂಡಲ ಅಥವಾ ಪ್ರಾಂತ್ಯ, ಮೂರನೇದು ಕೊಟ್ಟಂ ಅಥವಾ ವಿಭಾಗ, ನಾಲ್ಕನೇದು ನಾಡು ಅಥವಾ ಜಿಲ್ಲೆ, ಐದನೇದು ಕುರ್ರಂ ಇವತ್ತಿನ ಹೋಬಳಿ ಅಥವಾ ತಾಲೂಕು, ಆರನೇದು ಗ್ರಾಮ ಇವತ್ತಿನ ಹಳ್ಳಿ ಅಂತ ನಾವೇನು ಕರಿತೀವಿ. ಈ ಥರದ ಆರು ವಿಭಾಗಗಳನ್ನು ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾ ಇದ್ರು ಚೋಳರು. ಜೊತೆಗೆ ವಿಶಾಲವಾದಂಥ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ಹೆಚ್ಚು ಹೆಚ್ಚು ಪ್ರಾಂತ್ಯಗಳನ್ನು ಸಾಮ್ರಾಜ್ಯಕ್ಕೆ ವಿಲೀನ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಅಗತ್ಯವಾಗಿ ಬೇಕಾಗಿದ್ದಂಥ ಸೈನಿಕ ವ್ಯವಸ್ಥೆಗೋಸ್ಕರ ವಿಶಿಷ್ಟವಾದಂಥ ರೀತಿಯಲ್ಲಿ ಸೈನಿಕ ವ್ಯವಸ್ಥೆಯನ್ನು ಸಂಘಟಿಸಿದರು. ಅದರಲ್ಲೂ ಸುವ್ಯವಸ್ಥಿತವಾದಂಥ ಮತ್ತು ಬಲಿಷ್ಠವಾದಂಥ ಸೈನ್ಯವನ್ನು ಚೋಳರು ಕಟ್ಟಿದರು. ಅವರ ಸೈನ್ಯದಲ್ಲಿ ಕಾಲಾಳುಪಡೆ, ಅಶ್ವಪಡೆ, ಗಜಪಡೆ ಇದ್ದೋ, ಜೊತೆಗೆ ಶಾಸನಗಳ ಆಧಾರದ ಮೇಲೆ ಹೇಳೋದಾದರೆ ಸುಮಾರು 70 ರೆಜಿಮೆಂಟ್ಗಳು ಚೋಳರ ಸೈನ್ಯದಲ್ಲಿ ಇದ್ದಂಥದ್ದನ್ನು ನಾವು ಕಾಣ್ತೀವಿ. ಸುಮಾರು 1.5 ಲಕ್ಷ ಸೇನಾಬಲ ಚೋಳರದಾಗಿತ್ತು. ರಾಜನ ಅಂಗರಕ್ಷಕರನ್ನು ವೇಳ್ಳೈಕಾರರಂತ ಹೇಳಿ ಕರೆದರೆ, ಈಟಿಗಾರರನ್ನು ಸಂಗೊಂಡರ್ ಅಂತ ಹೇಳಿ ಕರೀಲಾಗ್ತಾ ಇತ್ತು, ಖಡ್ಗಧಾರಿಗಳನ್ನು ಕೈಕೊಳ್ಳರ್ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಇವರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಚೋಳರ ಸೈನ್ಯದಲ್ಲಿ ಇದ್ದಂಥದ್ದನ್ನು ನಾವು ಗಮನಿಸ್ತೀವಿ. ಅದರಲ್ಲೂ ಸೇನೆಯ ಉನ್ನತ ಸ್ಥಾನಗಳೇನೇನಿದೆ, ಆ ಉನ್ನತ ಸ್ಥಾನಗಳಾದಂಥ ನಾಯಕ, ಮಹಾದಂಡನಾಯಕ, ಸೇನಾಧಿಪತಿ ಇವುಗಳನ್ನು ವೆಳ್ಳಾಲರು ಮತ್ತು ಬ್ರಾಹ್ಮಣ ಅನ್ನುವಂಥ ಸಮುದಾಯಗಳೇನಿದೆ, ಬ್ರಾಹ್ಮಣ ಸಮುದಾಯ ಮತ್ತು ವೆಳ್ಳಾರ ಸಮುದಾಯಗಳೇನಿದ್ದೋ, ಆ ಸಮುದಾಯಗಳು ಈ ಎಲ್ಲ ಉನ್ನತ ಹುದ್ದೆಗಳನ್ನು ಹೊಂದಿದ್ದಂಥದ್ದು ಕೂಡ ನಮಗೆ ಮನದಟ್ಟಾಗ್ತದೆ. ಜೊತೆಗೆ ಸುವ್ಯವಸ್ಥಿತವಾದಂಥ ಸೈನ್ಯವನ್ನು ಸಂಘಟನೆ ಮಾಡಬೇಕಾದ್ರೆ ಅವುಗಳಿಗೆ ತರಬೇತಿ ಬಹಳ ಮುಖ್ಯ. ಹಾಗಾಗಿ ಸೇನಾ ತರಬೇತಿ ಕೇಂದ್ರಗಳನ್ನು ಚೋಳರ ಕಾಲದಲ್ಲಿ ಕಜಗಂ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಸೈನಿಕರು ಉತ್ತಮವಾದಂಥ ತರಬೇತಿಯನ್ನು ಹೊಂದಿದ್ದರು, ಶಿಸ್ತಿನ ಸಿಪಾಯಿಗಳಾಗಿದ್ದರು. ಚೋಳರ ಅಶ್ವದಳದಲ್ಲಿ ಅರೇಬಿಯಾದಿಂದ ಬಂದಂಥ ಕುದುರೆಗಳಿದ್ದೋ, ಅವು ಯುದ್ಧದಲ್ಲಿ ತಮ್ಮದೇ ಆದಂಥ ಚಾಕಚಕ್ಯತೆಯನ್ನು ತೋರ್ತಾ ಇದ್ದಂಥದ್ದು ವೈರಿಗಳಲ್ಲೂ ಕೂಡ ಒಂದು ರೀತಿ ಆಶ್ಚರ್ಯವನ್ನು ಉಂಟು ಮಾಡಿದಂಥದ್ದನ್ನು ನಾವು ಕಾಣ್ತೀವಿ. ಬಹಳಷ್ಟು ಸಂದರ್ಭದಲ್ಲಿ ಅರಸನೇ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡು ಯುದ್ಧವನ್ನು ಮಾಡ್ತಾ ಇದ್ದ. ಆತನಿಗೆ ನಾಯಕ ಮತ್ತು ಸೇನಾಪತಿಗಳು ಸಹಕಾರವನ್ನು ನೀಡ್ತಾ ಇದ್ದರು. ರಣರಂಗದಲ್ಲಿ ಅಪ್ರತಿಮವಾದಂಥ ಸಾಧನೆಯನ್ನು ತೋರಿದಂಥ ಸೈನಿಕರಿಗೆ ಕ್ಷತ್ರಿಯ ಶಿಖಾಮಣಿ ಎನ್ನುವಂಥ ಬಿರುದನ್ನು ಕೊಟ್ಟು ಸನ್ಮಾನಿಸಲಾಗ್ತಾ ಇತ್ತು. ಚೋಳರ ಸೈನ್ಯ ರಣರಂಗದಲ್ಲಿ ಅಮಾನುಷವಾಗಿ ವರ್ತಿಸ್ತಾ ಇತ್ತು ಅನ್ನೋದಕ್ಕೂ ಕೂಡ ಸಾಕಷ್ಟು ದಾಖಲೆಗಳು ನಮಗೆ ಸಿಕ್ಕಿದೆ. ಬಹಳಷ್ಟು ಸಲ ಈ ಸೈನ್ಯದ ದಾಳಿಗೆ ನಾಗರಿಕರು, ಮಹಿಳೆಯರು, ಮಕ್ಕಳಾದಿಯಾಗಿ ಎಲ್ಲರೂ ಕೂಡ ಬಲಿಯಾಗಿರುವಂಥದ್ದು ಕೂಡ ಹಲವಾರು ಚಾರಿತ್ರಿಕ ಸನ್ನಿವೇಶಗಳಿಂದ ನಮಗೆ ಮನದಟ್ಟಾಗ್ತದೆ. ಈ ಒಟ್ಟು ಸೈನ್ಯಾಡಳಿತವನ್ನು ನಾವು ಗಮನಿಸಿದ್ರೆ, ಚೋಳರ ಕಾಲದ ಸೈನ್ಯಾಡಳಿತವನ್ನು ಗಮನಿಸಿದ್ರೆ, ಆ ಸೈನ್ಯದಲ್ಲಿ ಕಾಲ್ದಳ, ಅಶ್ವದಳ, ಗಜದಳ, ಬಿಲ್ದಳ ಮತ್ತು ಅಂಗರಕ್ಷಕರು ಅನ್ನುವಂಥ 5 ಭಾಗಗಳಿದ್ದಂಥದ್ದನ್ನು ಕಾಣ್ತೀವಿ. ಈ 5 ಭಾಗಗಳ ಜೊತೆಗೆ ಚೋಳರ ಕೀರ್ತಿಯನ್ನು ಹೆಚ್ಚಿಸಿರುವಂತಹ ನೌಕಾಪಡೆ ಏನಿದೆ, ಆ ನೌಕಾಪಡೆ ಕೂಡ ಅತ್ಯಂತ ಪ್ರಮುಖವಾದಂಥ ಸೈನಿಕ ಭಾಗವಾಗಿದ್ದಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಸೈನ್ಯದ ಭಾಗವಾಗಿದ್ದಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಇವತ್ತಿಗೂ ಕೂಡ ಚೋಳರನ್ನು ಭಾರತೀಯ ಇತಿಹಾಸದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಅವರ ನೌಕಾಪಡೆ. ಆ ನೌಕಾಪಡೆಯ ಸಹಕಾರ ಇಲ್ಲದೇ ಇದ್ದಿದ್ದರೆ ರಾಜರಾಜ ಚೋಳನಾಗಿರಲಿ, 1ನೇ ರಾಜೇಂದ್ರ ಚೋಳನಾಗಿರಲಿ, ಕೋರಮಂಡಲ, ಮಲಬಾರ್ ಪ್ರದೇಶ, ಬಂಗಾಳಕೊಲ್ಲಿ ಮತ್ತು 1200 ಮಾಲ್ಡೀವ್ ದ್ವೀಪ, ಸಿಂಹಳ, ಆಗ್ನೇಯ ಏಷ್ಯಾ, ಈ ಯಾವುದೇ ರಾಜ್ಯಗಳನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಚೋಳರ ಬೃಹತ್ ಸಾಧನೆಯಲ್ಲಿ ಅವರ ನೌಕಾಪಡೆ ಹೆಚ್ಚು ಪಾತ್ರವನ್ನು ವಹಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ಈ ಸೇನಾಡಳಿತದ ವ್ಯವಸ್ಥೆ ಎಷ್ಟು ಸುವ್ಯವಸ್ಥತೆಯಿಂದ ಕೂಡಿತ್ತು ಅನ್ನುವಂಥದ್ದನ್ನು ನಾವು ಅವರ ದಿಗ್ವಿಜಯಗಳನ್ನು ಗಮನಿಸಿದ್ರೆ ನಮಗೆ ಮನದಟ್ಟಾಗ್ತದೆ. ಹಾಗಾಗಿ ಇವರ ಸೇನಾಡಳಿತದ ಜೊತೆಗೆ ಈ ಚೋಳರ ನ್ಯಾಯಾಡಳಿತದ ಬಗ್ಗೆ ನಾವು ಗಮನ ಹರಿಸೋದಾದರೆ, ಈ ನ್ಯಾಯಾಡಳಿತದಲ್ಲಿ ಚಕ್ರವರ್ತಿ ಅಥವಾ ಸಾಮ್ರಾಟ ಏನಿದ್ದಾನೆ ಅವನೇ ಪ್ರಮುಖವಾದಂಥ ಮತ್ತು ಶ್ರೇಷ್ಠವಾದಂಥ ನ್ಯಾಯಾಧೀಶನಾಗಿದ್ದಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ಲೌಕಿಕ ಅಪರಾಧಗಳನ್ನು ರಾಜ ತೀರ್ಮಾನ ಮಾಡಿದ್ರೆ, ಧಾರ್ಮಿಕ ಅಪರಾಧಗಳನ್ನು ರಾಜಪುರೋಹಿತರು ಮತ್ತು ಧರ್ಮಶಾಸನ ಭಟರು ತೀರ್ಮಾನ ಮಾಡಿ ಶಿಕ್ಷೆಯನ್ನು ನೀಡ್ತಾ ಇದ್ದಂಥದ್ದನ್ನು ಕಾಣ್ತೀವಿ. ಅದರಲ್ಲೂ ಪ್ರಾಂತೀಯ ಅಧಿಕಾರಿಗಳೇನಿದ್ದಾರೆ ಅವರು ಆ ಪ್ರಾಂತ್ಯಗಳಲ್ಲಿ ನ್ಯಾಯಾಡಳಿತದ ಕಾರ್ಯವನ್ನು ನೋಡ್ಕೊಳ್ತಾ ಇದ್ರು. ಗ್ರಾಮಗಳು ಮತ್ತು ಅಗ್ರಹಾರಗಳಲ್ಲಿ ನ್ಯಾಯತ್ತರ್ ಅನ್ನುವಂಥ ಸ್ಥಳೀಯ ಸಮಿತಿಗಳು, ನ್ಯಾಯತ್ತರ ಅನ್ನುವಂಥ ಸ್ಥಳೀಯ ಸಮಿತಿಗಳು ನ್ಯಾಯ ವಿತರಣೆಯನ್ನು ಮಾಡ್ತಾ ಇದ್ದೋ. ಅದರಲ್ಲೂ ಅಂದಿನ ನ್ಯಾಯಾಡಳಿತದಲ್ಲಿ ಕಂಡುಬರ್ತಾ ಇದ್ದಂಥ ಪ್ರಮುಖ ಸಮಸ್ಯೆಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಭೂವಿವಾದಗಳು, ಕೊಲೆ, ಕಳ್ಳತನ, ಜಾತಿ ಕಲಹ, ಅತ್ಯಾಚಾರ, ರಾಜದ್ರೋಹ, ಸಾಲದ ವಿವಾದ, ವಂಚನೆ ಇತ್ಯಾದಿ ಸಮಸ್ಯೆಗಳನ್ನು ಗ್ರಾಮ ಮಟ್ಟದಿಂದ ಹಿಡಿದು ಸಾಮ್ರಾಟನವರೆಗೂ ಕೂಡ ವಿವಿಧ ಹಂತದಲ್ಲಿ ಪರಿಹರಿಸುವುದರ ಮೂಲಕ ಜನರಿಗೆ ನ್ಯಾಯದಾನವನ್ನು ಮಾಡ್ತಾ ಇದ್ದಂಥದ್ದನ್ನು ನಾವು ಚೋಳರ ಕಾಲದಲ್ಲಿ ಕಾಣ್ತೀವಿ. ಕಠಿಣವಾದಂಥ ಶಿಕ್ಷೆಗಳನ್ನು ಅಪರಾಧಿಗಳಿಗೆ ವಿಧಿಸಲಾಗ್ತಾ ಇತ್ತು. ಅದರಲ್ಲೂ ಸಾಮಾನ್ಯವಾಗಿ ಸೆರೆಮನೆ ವಾಸವನ್ನು ಕಡ್ಡಾಯ ಮಾಡಲಾಗಿತ್ತು. ತಪ್ಪಿಸಸ್ಥರಿಗೆ ದಂಡ ವಸೂಲಿ ಮಾಡಲಾಗ್ತಾ ಇತ್ತು. ಆನೆಕಾಲಿನಿಂದ ತುಳಿಸ್ತಕ್ಕಂಥದ್ದು, ರಥಕ್ಕೆ ಕಟ್ಟಿ ಅವರನ್ನು ಎಳೆಸ್ತಕ್ಕಂಥದ್ದು, ಮತ್ತು ಕೈ ಕತ್ತರಿಸ್ತಕ್ಕಂಥ ಉಗ್ರವಾದಂಥ ಶಿಕ್ಷೆಗಳನ್ನು ಕೂಡ ವಿಧಿಸಲಾಗ್ತಾ ಇತ್ತು. ಇನ್ನು ಬ್ರಾಹ್ಮಣ ಸಮುದಾಯದ ಅಪರಾಧಿಗಳಿಗೆ ದೇಶಭ್ರಷ್ಟತೆ ಮತ್ತು ನೀರಿನಲ್ಲಿ ಕಲ್ಲು ಕಟ್ಟಿ ಮುಳುಗಿಸುವುದರ ಮೂಲಕ ಅವರಿಗೆ ಶಿಕ್ಷೆಯನ್ನು ನೀಡಲಾಗ್ತಾ ಇತ್ತು. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಅಪರಾಧಿಗಳಿಗೆ ತಾವೇ ಸ್ವಯಂ ದಹನ ಮಾಡಿಕೊಳ್ತಕ್ಕಂಥ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗ್ತಾ ಇತ್ತು. ಸಾಕ್ಷಿ ಪುರಾವೆ ಒದಗಿಸಲಾಗದಂಥ ಅಪರಾಧಿಗಳಿಗೆ ಅಂಗಯಗ್ನಿ ಪರೀಕ್ಷೆ ಮಾಡ್ತಕ್ಕಂಥದ್ದು ಮತ್ತು ಸ್ವಯಂ ವಿಷಸೇವನೆಯಂಥ ಪರೀಕ್ಷೆಗಳನ್ನು ಒಡ್ತಕ್ಕಂಥದ್ದು ಈ ಕಾಲದ ನ್ಯಾಯಾಡಳಿತದಲ್ಲಿದ್ದಂಥ ಪ್ರಮುಖವಾದಂಥ ಅಂಶಗಳು. ಹಾಗಾಗೇ ಯಾರು ಅಂಗಯಗ್ನಿ ಪರೀಕ್ಷೆ ಮತ್ತು ಸ್ವಯಂ ವಿಷಸೇವನೆಯಂಥ ಪರೀಕ್ಷೆಯಿಂದ ಗೆದ್ದು ಬದುಕಿ ಉಳಿತಾ ಇದ್ದರೋ ಅವರನ್ನು ನಿರ್ದೋಷಿಗಳು ಅಂತ ಹೇಳಿ ಘೋಷಣೆ ಮಾಡಿ ಅವರುಗಳನ್ನು ಬಿಡುಗಡೆ ಮಾಡ್ತಾ ಇದ್ದಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಒಟ್ಟಾರೆ ಚೋಳರ ಕಾಲದ ನ್ಯಾಯಾಡಳಿತದ ಬಗ್ಗೆ ನಮಗೆ ಚತುರ್ವೇದಿ ಮಂಗಳಂ ಅನ್ನುವಂಥ ಶಾಸನದಿಂದ, ಪೆರಿಯ ಪುರಾಣದಿಂದ ಸಾಕಷ್ಟು ವಿಚಾರಗಳು ನಮಗೆ ಮನದಟ್ಟಾಗ್ತವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕೇಂದ್ರಾಡಳಿತ, ಸೇನಾ ವ್ಯವಸ್ಥೆ ಮತ್ತು ನ್ಯಾಯಾಡಳಿತದ ಅಂಶಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಚೋಳರ ಕಾಲದಲ್ಲಿ ಯಾವ ರೀತಿಯಾದಂಥ ಆಡಳಿತ ವ್ಯವಸ್ಥೆ ಇತ್ತು, ಅಂದರೆ ಸ್ಥಳೀಯ ಸರ್ಕಾರಗಳು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದೋ ಅನ್ನೋದ್ರ ಕಡೆಗೂ ಕೂಡ ನಿಮ್ಮ ಗಮನವನ್ನು ನಾನು ಸೆಳೆಯಬೇಕಾಗ್ತದೆ. ಯಾಕೆಂದರೆ ಚೋಳರ ಕಾಲದ ಸ್ಥಳೀಯ ಆಡಳಿತ ವ್ಯವಸ್ಥೆ ಇವತ್ತಿಗೂ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಮಾದರಿಯಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಹೆಚ್ಚಿನ ಮಾನ್ಯತೆ ಇದ್ದಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಗ್ರಾಮಾಡಳಿತದ ಒಂದು ಪರಿಕಲ್ಪನೆಯನ್ನು ನೋಡಿದ್ರೆ, ಚೋಳರ ಕಾಲದಲ್ಲಿ ಗ್ರಾಮಾಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ನಾವು ನೋಡೋದಾದರೆ, ಚೋಳರ ಸ್ಥಳೀಯ ಆಡಳಿತದಲ್ಲಿ ಗ್ರಾಮಾಡಳಿತ ಅನ್ನುವಂಥದ್ದು ಅತ್ಯಂತ ಸುವ್ಯವಸ್ಥಿತವಾಗಿದ್ದಂಥ ವ್ಯವಸ್ಥೆಯಾಗಿತ್ತು. ಗ್ರಾಮದ ಅಧಿಕಾರಿಯನ್ನು ಗೌಂಡರ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಗ್ರಾಮದ ಲೆಕ್ಕಿಗನನ್ನು ಸೇನಾ ಭೋವ ಅಥವಾ ಶಾನುಭೋಗ ಅಥವಾ ಕುಲಕರ್ಣಿ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಈತ ಏನು ಮಾಡ್ತಾ ಇದ್ನಪ್ಪ ಅಂತ ಹೇಳಿದ್ರೆ, ಭೂಮಿಯ ಅಳತೆಗೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಮತ್ತು ಕಂದಾಯಕ್ಕೆ ಸಂಬಂಧಪಟ್ಟಂಥ ಲೆಕ್ಕಪತ್ರಗಳನ್ನು ಈತ ಇಡಬೇಕಾಗಿತ್ತು. ಈ ಗೌಂಡರ್ ಅಥವಾ ಕುಲಕರ್ಣಿಗಳೇನಿದ್ರು ಇವರ ಅಧಿಕಾರ ವಂಶ ಪಾರಂಪರ್ಯವಾಗಿದ್ದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಜೊತೆಗೆ ಈ ಅನೇಕ ಗ್ರಾಮಗಳೇನಿದ್ದೋ ಆ ಅನೇಕ ಗ್ರಾಮಗಳ ಒಕ್ಕೂಟವನ್ನು ಕುರ್ರಂ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಈ ಕುರ್ರಂಗಳಂದರೆ ಇವತ್ತಿನ ಹೋಬಳಿಗಳು. ಜೊತೆಗೆ ಅನೇಕ ಕುರ್ರಂಗಳ ಒಕ್ಕೂಟವನ್ನು, ಅಂದರೆ ಅನೇಕ ಹೋಬಳಿಗಳ ಒಕ್ಕೂಟವನ್ನು ನಾಡು ಅಂತ ಹೇಳಿ ಚೋಳರ ಕಾಲದಲ್ಲಿ ಕರೆಯಲಾಗ್ತಾ ಇತ್ತು. ಈ ನಾಡುಗಳು ಯಾವ್ಯಾವಪ್ಪ ಅಂದರೆ, ಇವತ್ತಿನ ಜಿಲ್ಲಾ ಕೇಂದ್ರಗಳೇನಿದೆ, ಜಿಲ್ಲೆಗಳೇನಿದೆ, ಆ ಜಿಲ್ಲೆಗಳನ್ನು ಚೋಳರ ಕಾಲದಲ್ಲಿ ನಾಡುಗಳು ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಅದೇ ರೀತಿ ಹಲವಾರು ನಾಡುಗಳನ್ನು ಒಳಗೊಂಡಂಥ ವಿಭಾಗವನ್ನು ಕೊಟ್ಟಂ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಇವತ್ತಿನ ಹಲವಾರು ವಿಭಾಗಗಳನ್ನು ಏನು ಕಾಣ್ತೀವೋ ನಾವು ಇವತ್ತಿನ ಆಡಳಿತ ವ್ಯವಸ್ಥೆಯಲ್ಲಿ, ಅಂಥ ವಿಭಾಗಗಳನ್ನು, ಡಿವಿಷನ್ಗಳನ್ನು ಚೋಳರ ಕಾಲದಲ್ಲಿ ಕೊಟ್ಟಂ ಅಂತ ಹೇಳಿ ಕರೆಯಲಾಗ್ತಾ ಇದ್ದಂಥದ್ದನ್ನು ಕಾಣ್ತೀವಿ. ಅದರ ಜೊತೆಗೆ ಅನೇಕ ಕೊಟ್ಟಂಗಳನ್ನು ಸೇರಿಸಿ ಮಂಡಲಗಳನ್ನು ರಚನೆ ಮಾಡಲಾಗಿತ್ತು. ಇದು ಈ ಕಾಲದ ಆಡಳಿತ ವ್ಯವಸ್ಥೆಯ ಒಂದು ಪ್ರಮುಖವಾದಂಥ ಲಕ್ಷಣಗಳು ಅಂದರೆ ನಾವು ತಪ್ಪಾಗಲಾರದು. ಅದರಲ್ಲೂ ಗ್ರಾಮ ಮಟ್ಟದಲ್ಲಿ ಗ್ರಾಮದ ಆಡಳಿತವನ್ನು, ಅದು ನ್ಯಾಯಾಡಳಿತವನ್ನು ಒಳಗೊಂಡಂಥ ಆಡಳಿತವನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರು ನಿರ್ವಹಿಸ್ತಾ ಇದ್ದರೆ, ಆ ಸದಸ್ಯರು ಸಾಮಾನ್ಯವಾಗಿ 5 ಸದಸ್ಯರಾಗಿರ್ತಾ ಇದ್ದರು ಆ ಗ್ರಾಮ ಪಂಚಾಯಿತಿಯಲ್ಲಿದ್ದಂಥವರು, ಮತ್ತು ಅವರು ಕೂಡ ವಂಶ ಪಾರಂಪರ್ಯವಾಗಿ ಬಂದಿದ್ದಂಥವರಾಗಿರ್ತಾ ಇದ್ರು. ಅಂದರೆ ಗ್ರಾಮ ಮಟ್ಟದ ಆಡಳಿತವನ್ನು ನೋಡ್ಕೊಳ್ತಾ ಇದ್ದದ್ದು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು. ಸಾಧಾರಣವಾಗಿ 5 ಜನ ಸದಸ್ಯರು ಮಾತ್ರ ಇರ್ತಾ ಇದ್ರು ಒಂದು ಪಂಚಾಯತಿನಲ್ಲಿ. ಅವರು ವಂಶ ಪರಂಪರೆಯಿಂದ ಬಂದಂಥವರಾಗಿರ್ತಾ ಇದ್ರು. ಜೊತೆಗೆ ಈ ಚೋಳರ ಕಾಲದಲ್ಲಿ ಇದ್ದಂಥ ಪಟ್ಟಣಗಳನ್ನು ಸಿರೂರ್ ಅಂತ ಹೇಳಿ ಕರೀಲಾಗ್ತಾ ಇತ್ತು, ನಗರಗಳನ್ನು ಪೆರೂರ್ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಈ ಸಿರೂರು ಮತ್ತು ಪೆರೂರ್ಗಳ ಆಡಳಿತವನ್ನು ಸಭಾಗಳೆಂಬ ಸಮಿತಿಗಳು ನಿರ್ವಹಿಸ್ತಾ ಇದ್ದೋ, ಅವುಗಳ ಮುಖ್ಯಸ್ಥನನ್ನು ಸಭಾಪತಿ ಅಂತ ಹೇಳಿ ಕರೀಲಾಗ್ತಾ ಇತ್ತು. ಇದು ನಾವು ಸ್ಥಳೀಯ ಸರ್ಕಾರದಲ್ಲಿ ಗ್ರಾಮಾಡಳಿತದ ವ್ಯವಸ್ಥೆ ಯಾವ ರೀತಿ ಇತ್ತು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಾಯಿತು. ಆತ್ಮೀಯ ವಿದ್ಯಾರ್ಥಿಗಳೇ, ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು, ಚೋಳರ ಕಾಲದಲ್ಲಿ ಇದ್ದಂಥ ಅಗ್ರಹಾರ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ. ಯಾಕಪ್ಪ ಅಂತ ಹೇಳಿದ್ರೆ, ಒಂದನೇ ಪರಾಂತಕ ಚೋಳ ಏನಿದ್ದ ಅವನ ಕಾಲದಲ್ಲಿ, ಅಂದರೆ ಅವನು ಆಳ್ವಿಕೆ ಮಾಡಿದಂಥ ಕ್ರಿಸ್ತಶಕ 950 ಕಾಲಘಟ್ಟ ಏನಿದೆ ಆ ಕಾಲದಲ್ಲಿ ಆತ ಒಂದು ಶಾಸನವನ್ನು ಹೊರಡಿಸ್ತಾನೆ. ಅದು ಉತ್ತರ ಮೇರೂರು ಶಾಸನ ಅಂತ. ಅದು ನಮಗೆ ಅಗ್ರಹಾರ ಅಥವಾ ಅಗ್ರಹಾರ ಆಡಳಿತದ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತದೆ. ಇದರ ಜೊತೆಗೆ ನಲ್ಲೂರು ಮತ್ತು ಚತುರ್ವೇದಿ ಮಂಗಳಂನಲ್ಲಿ ಸಿಕ್ಕಿರತಕ್ಕಂಥ ಶಾಸನಗಳೇನಿದೆ ಆ ಶಾಸನಗಳೂ ಕೂಡ ಈ ಅಗ್ರಹಾರ ಆಡಳಿತ ವ್ಯವಸ್ಥೆಯ ಬಗ್ಗೆ ನಮಗೆ ವಿವರಗಳನ್ನು ನೀಡ್ತಾ ಹೋಗ್ತವೆ. ಈ ಶಾಸನಗಳ ಆಧಾರದ ಮೇಲೆ ಅಗ್ರಹಾರಗಳಲ್ಲಿ ನೆಲೆಸಿರ್ತಕ್ಕಂಥ, ಅಂದರೆ ಅಗ್ರಹಾರಗಳಲ್ಲಿ ಸಾಮಾನ್ಯವಾಗಿ ಬ್ರಾಹ್ಮಣರು ನೆಲೆಸಿರ್ತಾ ಇದ್ರು, ಆ ಅಗ್ರಹಾರಗಳಲ್ಲಿ ನೆಲೆಸಿರ್ತಕ್ಕಂಥ ಬ್ರಾಹ್ಮಣರು ನೆಲೆಸಿರುವಂಥ ಪ್ರದೇಶಗಳೇನಿದ್ದೋ ಆ ಗ್ರಾಮಗಳಲ್ಲಿ, ಅಂದರೆ ಅವು ಸಾಕಷ್ಟು ಸಂದರ್ಭದಲ್ಲಿ ಅವು ದತ್ತಿ ಗ್ರಾಮಗಳಾಗಿರ್ತಾ ಇದ್ದೋ ಆ ಗ್ರಾಮಗಳಲ್ಲಿ 6 ಸಮಿತಿಗಳುಳ್ಳಂಥ ಆಡಳಿತ ವ್ಯವಸ್ಥೆ ಇತ್ತು. ಅಂದರೆ ಬ್ರಾಹ್ಮಣರು ನೆಲೆಸಿರ್ತಕ್ಕಂಥ ದತ್ತಿ ಗ್ರಾಮಗಳಲ್ಲಿ 6 ಸಮಿತಿಗಳುಳ್ಳಂಥ ಆಡಳಿತ ವ್ಯವಸ್ಥೆ ಇತ್ತು. ಆ ಸಮಿತಿಗಳನ್ನು ತಮಿಳಿನಲ್ಲಿ ವಾರಿಯಂ ಅಂತ ಹೇಳಿ ಕರೆಯಲಾಗ್ತದೆ. ಆ ಸಮಿತಿಯ ಸದಸ್ಯರುಗಳನ್ನು ವಾರಿಯರ್ ಅಂತ ಹೇಳಿ ಕರೆಯಲಾಗ್ತದೆ. ಇವರನ್ನು ಕೊಡವಲೈ ಪದ್ಧತಿ ಅನ್ನುವಂಥ ಒಂದು ಪದ್ಧತಿಯ ಮೂಲಕ ಆರಿಸಲಾಗ್ತಾ ಇತ್ತು. ತಮಿಳಿನಲ್ಲಿ ಇದನ್ನು ಕುಡುವಲೈ ಅಂತ ಕೂಡ ಕರೆಯಲಾಗ್ತದೆ. ಈ ಅಗ್ರಹಾರ ಆಡಳಿತ ವ್ಯವಸ್ಥೆ ಅಲ್ಲಿ ಬರ್ತಕ್ಕಂಥ ಈ ವಾರಿಯಂ ಏನಿದೆ, ಆ ವಾರಿಯಂನ ಸದಸ್ಯರಾಗಲಿಕ್ಕೆ ಹಲವಾರು ಅರ್ಹತೆಗಳು ಭಾಳ ಮುಖ್ಯವಾಗಿದ್ದು, ಅರ್ಹತೆಗಳು ಮತ್ತು ಅನರ್ಹತೆಗಳನ್ನು ಮೊದಲೇ ಗುರುತಿಸಲಾಗಿರ್ತಾ ಇತ್ತು. ಅದರಂತೆ ಈ ವಾರಿಯಂನ ಸದಸ್ಯರಾಗಬೇಕಾದ್ರೆ, ಈ ಸಮಿತಿಯ ಸದಸ್ಯರಾಗಿರಬೇಕಾದ್ರೆ 35 70 ವಯಸ್ಸಾಗಿರಬೇಕಾಗಿತ್ತು. ಕನಿಷ್ಠ 1.5 ಎಕರೆ ಭೂಮಿ ಮತ್ತು ಸ್ವಂತ ಮನೆಯನ್ನು ಹೊಂದಿರಬೇಕಾಗಿತ್ತು. ಒಂದು ವೇದ ಅಥವಾ ಒಂದು ಬ್ರಹ್ಮಸೂತ್ರವನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಭಾಷ್ಯವನ್ನು ಅಧ್ಯಯನ ಮಾಡಿರಬೇಕಾಗಿತ್ತು. ಅದರಂತೆ ಯಾರು ಒಂದು ಬಾರಿ ಸದಸ್ಯರಾಗಿದ್ದರೋ, ಯಾರು ಕಳ್ಳತನದ ಆಪಾದನೆಗೆ ಗುರಿಯಾಗಿದ್ದರೋ ಮತ್ತು ಶಿಕ್ಷೆಯನ್ನು ಅನುಭವಿಸಿದ್ರೋ, ಯಾರು ಅನೀತಿಯ ಆಪಾದನೆಯ ಮೇಲೆ ಶಿಕ್ಷೆಗೊಳಗಾಗಿದ್ರೋ, ಮತ್ತು ಯಾರು ಒಮ್ಮೆ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಲೆಕ್ಕಪತ್ರಗಳನ್ನು ಸಲ್ಲಿಸಿದವರು ಇರ್ತಾ ಇದ್ರೋ, ಇವರುಗಳಿಗೆ ಮತ್ತೆ ವಾರಿಯಂನ ಸದಸ್ಯರಾಗಲಿಕ್ಕೆ ಅರ್ಹತೆಗಳು ಇರಲೇ ಇಲ್ಲ. ಹಾಗಾಗಿ ಈ ವಾರಿಯಂಗಳೇನಿದೆ, ಅಂದರೆ ಅಗ್ರಹಾರ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದಂಥ ಸಮಿತಿಗಳೇನಿದೆ, ಆ ಸಮಿತಿಯ ಸದಸ್ಯರಾಗಲಿಕ್ಕೆ ಅರ್ಹತೆಗಳನ್ನು ಮತ್ತು ಸಮಿತಿಯ ಸದಸ್ಯರು ಯಾರು ಆಗಬಾರದು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಅನರ್ಹತೆಗಳನ್ನು ಕೂಡ ಈ ಹಲವಾರು ಶಾಸನಗಳು ಉಲ್ಲೇಖ ಮಾಡಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಯಾರೆಲ್ಲ ಅರ್ಹತೆಗಳನ್ನು ಉಳ್ಳಂಥ ಅಭ್ಯರ್ಥಿಗಳಿದ್ರೋ ಆ ಅಭ್ಯರ್ಥಿಗಳ ಹೆಸರುಗಳನ್ನು ಓಲೆಗರಿ ಚೀಟಿಯಲ್ಲಿ ಬರೆದು ಒಂದು ಕೊಡ ಅಥವಾ ಕುಡ ಅಂತ ಏನು ಕರಿತೀವಿ ಅಲ್ಲ ಅದರಲ್ಲಿ ಹಾಕಲಾಗ್ತಾ ಇತ್ತು. ಆದ ನಂತರ ಒಬ್ಬ ಚಿಕ್ಕ ಬಾಲಕನಿಂದ ಆ ಕೊಡವನ್ನು ಕುಲುಕಿಸಿ ಅದರಲ್ಲಿ ಸುಮಾರು 30 ಚೀಟಿಗಳನ್ನು ಎತ್ತಲಾಗ್ತಾ ಇತ್ತು. ಆ 30 ಚೀಟಿಯನ್ನು ಎತ್ತಿಸಿ ಯಾರು ಅದರಲ್ಲಿ ಯಾರ ಹೆಸರು ಬರ್ತಾ ಇತ್ತು ಅವರುಗಳನ್ನು ವಿಜಯಿಗಳು ಅಂತ ಹೇಳಿ ಘೋಷಣೆ ಮಾಡಿ ಆ ಎಲ್ಲ ಸದಸ್ಯರುಗಳನ್ನು ಆಯ್ಕೆ ಮಾಡಲಾಗ್ತಾ ಇತ್ತು. ಈ ಎಲ್ಲ ಸದಸ್ಯರು ಗೌರವ ಸದಸ್ಯರಾಗಿರ್ತಾ ಇದ್ದರು, ಇವರಿಗೆ ಯಾವುದೇ ರೀತಿಯಾದಂಥ ಸಂಭಾವನೆ ಇರಲಿಲ್ಲ. ಈ ರೀತಿ 30 ಜನ ಸದಸ್ಯರನ್ನು ಆಯ್ಕೆ ಮಾಡಿದಂಥ ಸದಸ್ಯರುಗಳನ್ನು ಒಂದೊಂದು ಸಮಿತಿಗೂ 6 ಮಂದಿಯಂತೆ ಒಟ್ಟು 5 ಸಮಿತಿಗಳನ್ನು ನೇಮಕ ಮಾಡಲಾಗ್ತಾ ಇತ್ತು. ಇವುಗಳನ್ನು ನಾನಾಗಲೇ ಹೇಳಿದಾಗ ನಿಮಗೆ ವಾರಿಯಂಗಳಂತೂ ಹೇಳಿ ಕರೆಯಲಾಗ್ತಾ ಇತ್ತು. ಮತ್ತು ಈ ಸಮಿತಿಯ ಸದಸ್ಯರುಗಳನ್ನು ವಾರಿಯಂ ಪೆರುಮಕ್ಕಳ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಈ ಸಮಿತಿಯ ಸದಸ್ಯರುಗಳು ತಮಗೆ ವಹಿಸಿದಂಥ ಜವಾಬ್ದಾರಿಗೆ ಅನುಗುಣವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಆ ರೀತಿ ಇದ್ದಂಥ ಸಮಿತಿಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಒಂದನೇದು ಸಂವತ್ಸರ ವಾರಿಯಂ ಅಂತ ಹೇಳಿ, ಎರಡನೇದು ಕೆರೆವಾರಿಯಂ ಸಮಿತಿ, ಮೂರನೇದು ದೇವಸ್ಥಾನ ವಾರಿಯಂ, ನಾಲ್ಕನೇದು ತೋಟವಾರಿಯಂ, ಐದನೇದು ಪೊನ್ ವಾರಿಯಂ. ಅಂದರೆ ಇದು ಪೊನ್ ವಾರಿಯಂ ಅಂದರೆ ಕಂದಾಯಕ್ಕೆ ಸಂಬಂಧಪಟ್ಟಂಥ ಆಡಳಿತವನ್ನು ನೋಡ್ಕೊಳ್ತಾ ಇದ್ದಂಥ ಸಮಿತಿ. ತೋಟವಾರಿಯಂ ಅಂತ ಹೇಳಿದ್ರೆ ತೋಟಗಾರಿಕೆಗೆ ಮತ್ತು ತೋಟಗಳಿಗೆ ಸಂಬಂಧಪಟ್ಟಂಥ ಆಡಳಿತವನ್ನು ನೋಡ್ಕೊಳ್ತಾ ಇದ್ದಂಥ ಸಮಿತಿ. ದೇವಸ್ಥಾನ ವಾರಿಯಂ ಅಂತ ಹೇಳಿದ್ರೆ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅದರ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಂಥ ಸಮಿತಿ. ಕೆರೆವಾರಿಯಂ ಸಮಿತಿ ಅಂದರೆ ಕೆರೆ ಕಟ್ಟೆಗಳನ್ನು ಅವುಗಳ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಂಥ ಒಂದು ಸಮಿತಿ. ಜೊತೆಗೆ ಎಲ್ಲ ಸಮಿತಿಗಳ ಸದಸ್ಯರುಗಳು ನಾನು ಆಗಲೇ ಹೇಳಿದಾಗೆ ಗೌರವ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು, ಇವರು ಯಾವುದೇ ಸಂಭಾವನೆಯನ್ನು ಪಡಿತಾ ಇರಲಿಲ್ಲ. ಇವರುಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದಂಥ ಗುಮಾಸ್ತರೇನಿದ್ರು ಅವರುಗಳನ್ನು ಮಧ್ಯಸ್ಥರು ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಅವರುಗಳಿಗೆ ವೇತನವನ್ನು ನೀಡ್ತಾ ಇದ್ರು ಮತ್ತು ಅವರು ವೇತನ ಪಡೆಯುವಂಥ ನೌಕರರಾಗಿದ್ದಂಥದ್ದನ್ನು ನಾವು ಕಾಣ್ತೀವಿ. ಅಂದ್ರೆ ಸಮಿತಿಯ ಸದಸ್ಯರುಗಳು ಆಡಳಿತದನ್ನ ನಡೆಸಬೇಕಾದ್ರೆ ಅವ್ರಿಗೆ ಸಹಕಾರಿಯಾಗಿ ಮಧ್ಯಸ್ಥರು ಅನ್ನುವಂಥ ನೌಕರ ವರ್ಗ ಇರ್ತಾ ಇತ್ತು. ಇವರು ವೇತನವನ್ನು ಪಡೆಯುವಂಥ ನೌಕರ ವರ್ಗ ಆಗಿದ್ರು. ಮತ್ತೆ ನಮಗಿಲ್ಲಿ ನಾವು ಈ ಶಾಸನಗಳನ್ನು ಅವಲೋಕನ ಮಾಡಿದ್ರೆ ಈ ಗ್ರಾಮ ಸಭೆಗಳೇನಿದ್ದೋ ಇವುಗಳಿಗೆ ಎಷ್ಟು ಮಟ್ಟಿಗೆ ಕಾಲಾವಧಿ ಇತ್ತು, ಎಷ್ಟು ವರ್ಷಗಳವರೆಗೂ ಇವರು ಸಮಿತಿಯ ಸದಸ್ಯರಾಗಿದ್ರು ಅನ್ನೋದ್ರ ಬಗ್ಗೆ ನಮಗೆ ಯಾವುದೇ ಸೂಕ್ತವಾದಂಥ ದಾಖಲೆಗಳು ಇವತ್ತಿಗೂ ಸಿಕ್ಕಿಲ್ಲ. ಆದರೆ ಈ ಸಂವತ್ಸರವಾರಿ ಎಂಬನ್ನುವಂಥ ಸಮಿತಿಯನ್ನು ನಾವು ನೋಡಿದ್ರೆ ಇದೊಂದು ವಾರ್ಷಿಕ ಸಮಿತಿ ಎನ್ನುವಂಥದ್ದು ನಮಗೆ ಆ ಹೆಸರಿನಿಂದನೇ ಗೋಚರ ಆಗುವಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಅಂದರೆ ಒಟ್ಟಾರೆಯಾಗಿ ಈ ಚೋಳರ ರಾಜ್ಯಾಡಳಿತವನ್ನು ನಾವು ಗಮನಿಸಿದ್ರೆ ಈ ಚೋಳರ ರಾಜ್ಯಾಡಳಿತ ಅನ್ನುವಂಥದ್ದು ನಿಜಕ್ಕೂ ನಮಗೆ ಅದರಲ್ಲೂ ತಮಿಳುನಾಡಿನ ಇತಿಹಾಸಕ್ಕೆ ಗ್ರಾಮ ಸ್ವಾತಂತ್ರ್ಯದ ವಿಚಾರದಲ್ಲಿ ಆದರ್ಶವಾದಂಥ ಆಡಳಿತ ವ್ಯವಸ್ಥೆಯಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗೇ ವಿ ಎ ಸ್ಮಿತ್ ಅನ್ನುವಂಥ ಹೆಸರಾಂತ ಇತಿಹಾಸಕಾರರು ಅಭಿಪ್ರಾಯಪಡ್ತಾರೆ, ಪ್ರಾಚೀನ ಯುರೋಪಿಯನ್ನರಾಗಲಿ ಆಧುನಿಕ ಯುರೋಪಿಯನ್ನರಾಗಲಿ ಹೊಂದಿರಬಹುದಾದಂಥ ಅತ್ಯಂತ ವೈಜ್ಞಾನಿಕವಾದಂಥ ಮತ್ತು ಬಹಳ ಮುಂದುವರಿದಂಥ ಸ್ಥಳೀಯ ಸ್ವಾಯತ್ತ ಸರ್ಕಾರ ಪದ್ಧತಿಯನ್ನು ಚೋಳರು ಹೊಂದಿದ್ರು. ಹಾಗಾಗಿ ಈ ಸ್ವಾಯತ್ತ ಸರ್ಕಾರದ ಹಿನ್ನೆಲೆಯಲ್ಲಿ ನಾವು ಚೋಳರ ಆಡಳಿತವನ್ನು ಗಮನಿಸೋದಾದರೆ ಅದು ನಿಜಕ್ಕೂ ಆದರ್ಶಪ್ರಾಯವಾದಂಥ ಆಡಳಿತ ವ್ಯವಸ್ಥೆಯಾಗಿತ್ತು. ನಿಜಕ್ಕೂ ಅದು ಜನಸಮುದಾಯಕ್ಕೆ ಕಲ್ಯಾಣವನ್ನು ಉಂಟು ಮಾಡುವಂಥ ಆಡಳಿತ ವ್ಯವಸ್ಥೆಯಾಗಿತ್ತು ಅಂತ ಹೇಳಿ ನಾವು ಮನದಟ್ಟು ಮಾಡಿಕೊಳ್ಬಹುದು. ಆದರೆ ಇಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಬಹುಸಂಖ್ಯಾತರಾದಂಥ ಬ್ರಾಹ್ಮಣೇತರರು ಏನಿದ್ದಾರೆ ಅವರುಗಳಿಗೆ ಅವಕಾಶಗಳು ಇರಲಿಲ್ಲ. ಅದರಲ್ಲೂ ಗ್ರಾಮಾಡಳಿತದಲ್ಲಂತೂ ಬ್ರಾಹ್ಮಣೇತರರಿಗೆ ಯಾವುದೇ ರೀತಿಯಾದಂಥ ಅವಕಾಶಗಳಿರಲಿಲ್ಲ. ಹಾಗಾಗೇ ಈ ಸ್ಥಳೀಯ ಆಡಳಿತವನ್ನು ಅಗ್ರಹಾರ ಆಡಳಿತ ವ್ಯವಸ್ಥೆ ಅಂತೇಳಿ ಚರಿತ್ರಕಾರರು ಗುರುತಿಸಿದ್ದಾರೆ. ಯಾಕಂದರೆ ಹೆಚ್ಚಾಗಿ ಇಲ್ಲಿ ಬ್ರಾಹ್ಮಣರೇ ಎಲ್ಲ ರೀತಿಯ ಅಧಿಕಾರವನ್ನು ಅನುಭವಿಸ್ತಾ ಇದ್ದರಿಂದ ಇದನ್ನು ಅಗ್ರಹಾರ ಆಡಳಿತ ವ್ಯವಸ್ಥೆ ಅಂತೇಳಿ ಚರಿತ್ರಕಾರರು ಗುರುತಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಚೋಳರ ಕಾಲದ ಆಡಳಿತ ವ್ಯವಸ್ಥೆಯನ್ನು ಅವಲೋಕನ ಮಾಡಿದ ತರುವಾಯ ನಾವು ಅವರು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆಗಳನ್ನು ಮತ್ತು ಆ ಕೊಡುಗೆಗಳ ಮಹತ್ವದ ಕಡೆಗೆ ನಾವು ನಮ್ಮ ಗಮನವನ್ನು ಹರಿಸಬೇಕಾಗ್ತದೆ. ಏಕೆಂದರೆ ಚೋಳರು ಯಾವುದೇ ಒಂದು ನಿರ್ದಿಷ್ಟವಾದಂಥ ಕ್ಷೇತ್ರಕ್ಕಷ್ಟೇ ಸೀಮಿತವಾದಂಥ ಆಡಳಿತವನ್ನು ನಡೆಸಲಿಲ್ಲ. ಎಲ್ಲ ಬಗೆಯ ಆಡಳಿತವನ್ನು, ಎಲ್ಲ ಕ್ಷೇತ್ರಗಳೇನಿದ್ದೋ ಆ ಎಲ್ಲ ಕ್ಷೇತ್ರಗಳಿಗೂ ನೀಡಬೇಕಾದಂಥ ಪ್ರಾಧಾನ್ಯತೆಯನ್ನು ನೀಡುವುದರ ಮೂಲಕ ಒಂದು ಸುವ್ಯವಸ್ಥಿತವಾದಂಥ ಆಡಳಿತವನ್ನು ನಡೆಸುವಂಥ ಉದ್ದೇಶವನ್ನು ಹೊಂದಿದ್ದಂಥವರು ಚೋಳರು. ಅದರಲ್ಲಿ ಅವರು ಭಾಗಶಃ ಯಶಸ್ಸನ್ನು ಕಂಡಿರತಕ್ಕಂಥದ್ದಕ್ಕೆ ಕೂಡ ನಾವು ಗಮನಿಸಬೇಕಾಗ್ತದೆ. ಅವರು ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಟ್ಟಿರತಕ್ಕಂಥ ಕೊಡುಗೆಗಳನ್ನು ನಾವು ನೋಡ್ತಾ ಬಂದರೆ, ಅವುಗಳ ಬಗ್ಗೆ ಅವಲೋಕನ ಮಾಡ್ತಾ ಬಂದರೆ, ಅವುಗಳು ಇವತ್ತಿಗೂ ಕೂಡ ನಮ್ಮ ಜನಸಮುದಾಯವನ್ನು ಪ್ರಭಾವಿಸುವ ಮಟ್ಟಕ್ಕೆ ಇರತಕ್ಕಂಥದ್ದನ್ನು ನಾವು ಗಮನಿಸಿದ್ರೆ ಇವರ ಸಾಂಸ್ಕೃತಿಕ ಕೊಡುಗೆಗಳು ನಿಜಕ್ಕೂ ಕೂಡ ದಕ್ಷಿಣ ಭಾರತದ ಇತಿಹಾಸಕ್ಕೆ, ಅದರಲ್ಲೂ ದಕ್ಷಿಣ ಭಾರತಕ್ಕೆ ಬಹಳ ಅಮೂಲ್ಯವಾದಂಥ ಕೊಡುಗೆಗಳು ಆಗಿವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದರೆ ದಕ್ಷಿಣ ಭಾರತದ ಇತಿಹಾಸ ಅಂತ ಹೇಳಿದ್ರೆ ನಾವು ಚೋಳರನ್ನ ಪಕ್ಕಕ್ಕಿಟ್ಟದ್ದೇನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲದೆ ಇರುವುದರಿಂದ ಚೋಳರ ಕೊಡುಗೆಗಳೇನಿದೆ ಆ ಚೋಳರ ಕೊಡುಗೆಗಳನ್ನು ಪುನರಾವಲೋಕನ ಮಾಡ್ತಕ್ಕಂಥ ಮತ್ತು ಆ ಕೊಡುಗೆಗಳ ಮಹತ್ವವನ್ನು ಅರಿತುಕೊಳ್ತಕ್ಕಂಥ ಒಂದು ಕೆಲಸವನ್ನು ನಾವಿವತ್ತು ಮಾಡಬೇಕಾಗಿದೆ. ಹಾಗಾಗಿ ಈ ಅಧ್ಯಯನದ ದೃಷ್ಟಿಯಿಂದ ಮತ್ತು ನಿಮಗೆ ನೀಡಿರ್ತಕ್ಕಂಥ ಪಠ್ಯಕ್ರಮದ ದೃಷ್ಟಿಯಿಂದ ನಾವಿಲ್ಲಿ ಅವಲೋಕನವನ್ನು ಮಾಡೋದಾದರೆ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಚೋಳರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದೆ ಆ ಕೊಡುಗೆಗಳು ನಿಜಕ್ಕೂ ಕೂಡ ಇವತ್ತು ಇಡೀ ದಕ್ಷಿಣ ಭಾರತದ ಚರಿತ್ರೆಯನ್ನೇ ಪ್ರಭಾವಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಏಕೆಂದರೆ ಚೋಳರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದಂಥ ಕಡೆಯಲ್ಲೆಲ್ಲ ಅನೇಕ ದೇವಾಲಯಗಳನ್ನು ರಚನೆ ಮಾಡಿದಂಥವರು. ತಾವೆಲ್ಲೆಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾ ಇದ್ರು ಅಲ್ಲೆಲ್ಲ ಆ ಸಾಮ್ರಾಜ್ಯವನ್ನು ವಿಸ್ತರಿಸಿ ಅದನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ ಮೇಲೆ ಅಲ್ಲೆಲ್ಲ ಒಂದೊಂದು ದೇವಾಲಯವನ್ನು ಕಟ್ಟಿ ಬರ್ತಾ ಇದ್ದಂಥದ್ದನ್ನು ನಾವು ಕಾಣ್ತೀವಿ. ಇವತ್ತಿಗೂ ಕೂಡ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಚೋಳರಿಂದ ನಿರ್ಮಾಣವಾದಂಥ ಅಸಂಖ್ಯಾತ ದೇವಾಲಯಗಳಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಜೊತೆಗೆ ಚೋಳರ ಪ್ರಖ್ಯಾತ ಕೊಡುಗೆಗಳಿರ್ತಕ್ಕಂಥ ದೇವಾಲಯಗಳು ಇವತ್ತು ವಿಶ್ವ ಪಾರಂಪರಿಕ ತಾಣದ ಪಟ್ಟಿಯಲ್ಲಿ ಕೂಡ ಸ್ಥಾನವನ್ನು ಪಡ್ಕೊಂಡಿರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಚೋಳರ ಕಾಲದಲ್ಲಿ ನಿರ್ಮಾಣ ಆದಂಥ ಬಹುತೇಕ ದೇವಾಲಯಗಳೆಲ್ಲವೂ ಕೂಡ ದ್ರಾವಿಡ ಶೈಲಿಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ದ್ರಾವಿಡ ಶೈಲಿ ಚೋಳರಿಗಿಂತ ಮುಂಚೆ ಕಂಚಿಯ ಪಲ್ಲವರೇನಿದ್ರು ಅವರ ಕಾಲದಲ್ಲಿ ಹುಟ್ಟಿಕೊಂಡಂಥ ಒಂದು ಶೈಲಿ. ಅದು ಚೋಳರ ಕಾಲದಲ್ಲಿ ಪ್ರಗತಿಯನ್ನು ಹೊಂದಿರತಕ್ಕಂಥದ್ದಕ್ಕೆ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯಗಳು ನಮಗೆ ಸಾಕ್ಷಿಯಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹಾಗಾಗೇ ದೇಶದ ನಾನಾ ಭಾಗಗಳಲ್ಲಿ ಚೋಳರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಾಲಯಗಳನ್ನು ಅವುಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಚೋಳರು ದೇಶದ ಸಾಂಸ್ಕೃತಿಕ ಚರಿತ್ರೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಮತ್ತು ಆ ಸಾಂಸ್ಕೃತಿಕ ಚರಿತ್ರೆಯ ಭವ್ಯತೆಯನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಚೋಳರ ಬಹುಮುಖ್ಯವಾದಂಥ ಕಲಾ ಮತ್ತು ವಾಸ್ತುಶಿಲ್ಪದ ಕೊಡುಗೆಯಾಗಿರ್ತಕ್ಕಂಥ ತಂಜಾವೂರಿನ ಬೃಹದೇಶ್ವರ ದೇವಾಲಯದ ಬಗ್ಗೆ ನಿಮಗೊಂದಷ್ಟು ಮಾಹಿತಿಗಳನ್ನು ನಾನು ನೀಡಲಿಕ್ಕೆ ಇಚ್ಛೆ ಪಡ್ತೀನಿ. ನಿಜಕ್ಕೂ ಕೂಡ ಇದು ದೇಶದ ಸಾಂಸ್ಕೃತಿಕ ಚರಿತ್ರೆಯನ್ನು, ಅದರಲ್ಲೂ ದೇವಾಲಯದ ನಿರ್ಮಾಣದ ಚರಿತ್ರೆಯನ್ನು ನಾವು ಹೇಳಬೇಕಾದ್ರೆ ಖಂಡಿತವಾಗಿಯೂ ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ಉಲ್ಲೇಖ ಮಾಡಲೇಬೇಕಾಗ್ತದೆ. ಯಾಕೆಂದರೆ ಈ ತಂಜಾವೂರು ಅನ್ನುವಂಥ ಒಂದು ಪ್ರದೇಶ ನಮಗೆಲ್ಲ ಗೊತ್ತಿರೋ ಹಾಗೆ ಚೋಳರ ಆರಂಭದ ರಾಜಧಾನಿ. ತಂಜಾ ಎನ್ನುವಂಥ ನಾಯಕನ ಹೆಸರಿನಿಂದ ಈ ತಂಜಾವೂರು ಅನ್ನುವಂಥ ಹೆಸರು ಬಂದಿರತಕ್ಕಂಥದ್ದು. ಈ ತಂಜಾವೂರಿನಲ್ಲಿ ರಾಜರಾಜೇಶ್ವರ ಅಥವಾ ಬೃಹದೇಶ್ವರ ಅನ್ನುವಂಥ ಒಂದು ಬೃಹತ್ತಾದಂಥ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಇದು ಕೆತ್ತನೆಯ ಕೆಲಸದ ದೃಷ್ಟಿಯಿಂದ ನಮಗೆ ಮಹತ್ವ ನಾವು ಕೊಡೋದಿಲ್ಲ ಇದಕ್ಕೆ. ಆದರೆ ಕೆತ್ತನೆಯ ಕೆಲಸಕ್ಕಿಂತ ಹೆಚ್ಚಾಗಿ ಇದು ವಿಶಾಲವಾದಂಥ ಪ್ರಾಂಗಣದಲ್ಲಿ, ವಿಶಾಲವಾದಂಥ ಭಾಗದಲ್ಲಿ ಏನು ನಿರ್ಮಾಣ ಆಗಿದೆ, ಬೃಹತ್ತಾದಂಥ ಪ್ರದೇಶದಲ್ಲಿ ಏನು ನಿರ್ಮಾಣ ಆಗಿದೆ, ಆ ಬೃಹತ್ತಾದಂಥ ಪ್ರದೇಶದಲ್ಲಿ ನಿರ್ಮಾಣ ಆಗಿರುವಂಥ ಮತ್ತು ಆ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಅನುಸರಿಸಿರುವಂಥ ತಂತ್ರಗಳ ಹಿನ್ನೆಲೆಯಲ್ಲಿ ನಾವು ಈ ದೇವಾಲಯವನ್ನು ಅವಲೋಕನವನ್ನು ಮಾಡಬೇಕಾಗ್ತದೆ. ಇದು ಕೂಡ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ದೊಡ್ಡ ದೇವಾಲಯ, ಅದರಲ್ಲೂ ಶೈವ ದೇವಾಲಯ. ಶಿವಮಂದಿರದ ಪ್ರಪಂಚದಲ್ಲೇ ಅತ್ಯದ್ಭುತವಾಗಿರ್ತಕ್ಕಂಥ ದೇವಾಲಯ ಇದಾಗಿರಬೇಕು ಅನ್ನುವಂಥ ಉದ್ದೇಶದಿಂದ ಚೋಳರ ಪ್ರಖ್ಯಾತ ದೊರೆ ರಾಜರಾಜ ಚೋಳ ತಾನೇ ಶ್ರಮವಹಿಸಿ, ತಾನೇ ಮುಂದೆ ನಿಂತು ಈ ದೇವಾಲಯವನ್ನು ಕಟ್ಟಿಸಿದ್ದ. ಇದರ ವಿನ್ಯಾಸವನ್ನು ನಾವು ನೋಡೋದಾದರೆ ಇದು 500 ಉದ್ದ, 250 ಅಗಲ ಇರತಕ್ಕಂಥ ಒಂದು ದೇವಾಲಯ, ವಿಶಾಲವಾದಂಥ ದೇವಾಲಯ. ಇದರ ವಿನ್ಯಾಸ ಯಾವ ರೀತಿ ಇದೆ ಅಂದರೆ 500 ಉದ್ದ, 250 ಅಗಲವಾದಂಥ ದೇವಾಲಯ ಇದು. ಗರ್ಭಗೃಹದ ಮೇಲೆ ಬರತಕ್ಕಂಥ ವಿಮಾನ ಅಥವಾ ಶಿಖರ ಏನಿದೆ ಅದು ಸುಮಾರು 200 ಎತ್ತರದಿಂದ ಕೂಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅಂದರೆ ಗರ್ಭಗೃಹದ ಮೇಲೆ ಕಟ್ಟಿರ್ತಕ್ಕಂಥ ವಿಮಾನ ಅಥವಾ ಶಿಖರ ಏನಿದೆ ಅದು 200 ಎತ್ತರದಲ್ಲಿದೆ. ದೇವಾಲಯದ ಪ್ರವೇಶ ದ್ವಾರ ಏನಿದೆ, ಆ ದೇವಾಲಯದ ಪ್ರವೇಶ ದ್ವಾರದ ಎರಡು ಪಾರ್ಶ್ವಗಳಲ್ಲಿ ದ್ವಾರಪಾಲಕರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇವು ಬೃಹದಾಕಾರದಲ್ಲಿ ಇದ್ದು ಆ ದೇವಾಲಯಕ್ಕೆ ಸಂದರ್ಶನವನ್ನು ನೀಡತಕ್ಕಂಥ ಸಂದರ್ಶಕರನ್ನು ಆರಂಭದಲ್ಲಿ ಸೆಳೆಯುವಂಥ ಒಂದು ಗುಣವನ್ನು ಈ ದ್ವಾರಪಾಲಕರ ವಿಗ್ರಹಗಳು ಹೊಂದಿರುವಂಥದ್ದು ಕೂಡ ನಾವು ಗಮನಿಸಬೇಕಾಗ್ತದೆ. ದೇವಾಲಯದ ಒಳಭಾಗವನ್ನು ನಾವು ಪ್ರವೇಶ ಮಾಡಿ ನೋಡಿದ್ರೆ ಆ ಒಳಭಾಗದ ಮಾಡು ಅಂತ ಏನು ಕರಿತೀವಿ, ದೇವಾಲಯದ ಒಳಭಾಗದ ಮಾಡ್ನಲ್ಲಿ ಹಲವಾರು ವರ್ಣಚಿತ್ರಗಳನ್ನು ರಚನೆ ಮಾಡಿರತಕ್ಕಂಥದ್ದು ಈ ದೇವಾಲಯದ ವೈಶಿಷ್ಟ್ಯತೆ. ಅದರಲ್ಲೂ ಭಾಳ ವರ್ಣಚಿತ್ರಗಳು ಇವತ್ತಿಗೂ ಕೂಡ ತಮ್ಮ ಯಾವುದೇ ರೀತಿಯಾದಂಥ ಲೋಪ ಬರದ ರೀತಿಯಲ್ಲಿ ಸುಂದರವಾಗಿರುವಂಥದ್ದನ್ನು ಗಮನಿಸಿದರೆ ಆ ವರ್ಣಗಳು, ಆ ಬಣ್ಣಗಳನ್ನು ಏನು ಬಳಕೆ ಮಾಡಲಾಗಿದೆ ಅವುಗಳ ತಾಂತ್ರಿಕತೆಗಳಿಗೂ ಕೂಡ ನಾವು ಗಮನ ಹರಿಸಬೇಕಾಗ್ತದೆ. ಆ ಒಳ ಮಾಡ್ನಲ್ಲಿ ಹಲವಾರು ವರ್ಣಚಿತ್ರಗಳಿದ್ದರೆ ಈ ದೇವಾಲಯದ ಮುಖ್ಯವಾದಂಥ ಅಂಶ ಏನಂತ ಕರಿತೀವಲ್ಲ, ಶಿಖರದ ಅಥವಾ ವಿಮಾನ ಏನಿದೆ, ಆ ವಿಮಾನ ಇವತ್ತಿಗೂ ಕೂಡ ಹೆಚ್ಚು ಜನ ಕಲಾರಾಧಕರನ್ನು ಮತ್ತು ವಾಸ್ತು ವಿನ್ಯಾಸಕಾರರನ್ನು ಗಮನವನ್ನು ಸೆಳೆದಿರತಕ್ಕಂಥದ್ದು. ಯಾಕಪ್ಪ ಅಂತ ಹೇಳಿದ್ರೆ ಆ ವಿಮಾನದ ಮೇಲೆ ಇರ್ತಕ್ಕಂಥ ಒಂದು ಬೃಹತ್ ಕಲ್ಲಿನಲ್ಲಿ ಕೆತ್ತಿರ್ತಕ್ಕಂಥ ಕೆತ್ತನೆ ಏನಿದೆ ಅದು ನಿಜಕ್ಕೂ ಕೂಡ ಅತ್ಯಂತ ವಿಶಿಷ್ಟವಾದಂಥ ಕಲಾಕೃತಿಯಾಗಿರತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಈ ವಿಮಾನವನ್ನು ಮೇರು ವಿಮಾನ ಅಥವಾ ದ್ರಾವಿಡ ವಿಮಾನ ಅಂತ ಹೇಳಿ ಕರೆಯಲಾಗ್ತದೆ. ಅಂದರೆ ಗರ್ಭಗೃಹದ ಮೇಲೆ ಏನು ಮದ್ದು ಕಟ್ಟಲಾಗಿದೆ ಅದರ ಮೇಲೆ ಸಾಮಾನ್ಯವಾಗಿ ದೇವಾಲಯದ ಪ್ರವೇಶ ದ್ವಾರ ಮತ್ತು ಗರ್ಭಗೃಹದ ಮೇಲೆ ಇರತಕ್ಕಂಥ ಗೋಪುರಗಳಲ್ಲಿ ಕಳಶಗಳನ್ನು ಹಾಕಲಾಗ್ತದೆ ನೆತ್ತಿಯ ಮೇಲೆ. ಆ ಕಳಶಗಳನ್ನು ಹಾಕುವಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಪೀಠ ಏನಿದೆ, ಆ ಪೀಠದಲ್ಲೇ ಸುಮಾರು 80 ತೂಕ ಇರತಕ್ಕಂಥ ಒಂದು ಬೃಹತ್ ಬಂಡೆಯನ್ನು ಅಲ್ಲಿ ಮೇಲೆ ಇಡಲಾಗಿದೆ. ಅದನ್ನೇ ದ್ರಾವಿಡ ವಿಮಾನ ಅಥವಾ ಮೇರು ವಿಮಾನ ಅಂತ ಹೇಳಿ ಕರೀತಕ್ಕಂಥದ್ದು. ಇದು ಬೃಹದೇಶ್ವರ ದೇವಾಲಯ ಅಂತ ಕರೀಲಿಕ್ಕೆ ಈ ಒಂದು ಅಂಶನೇ ಪ್ರಮುಖವಾಗಿ ಕಾರಣ ಆಗಿರತಕ್ಕಂಥದ್ದು. ಈ ವಿಮಾನದ ಮೇಲೆ ಕಳಸಗಳನ್ನು ಅಳವಡಿಸಲಾಗಿದೆ. ಆ ಕಳಸಗಳೇ ಸುಮಾರು 35 ಎತ್ತರವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇಲ್ಲಿ ನಾನು ಆಗಲೇ ಹೇಳ್ತಾ ಇದ್ದಾಗೆ ಸುಮಾರು 1000 ಹಿಂದೆ ಇವತ್ತೇನು ನಾವು ಬಳಕೆ ಮಾಡ್ತೀವಿ ಕ್ರೇನ್ಗಳನ್ನು, ಆ ಕ್ರೇನ್ಗಳ ಕಲ್ಪನೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೇ ಇಷ್ಟೊಂದು ದೊಡ್ಡ ಭಾರದ ಒಂದು ಬಂಡೆಯನ್ನು, ಸುಮಾರು 80 ತೂಕದ ಒಂದು ಬಂಡೆಯನ್ನು ಯಾವ ರೀತಿ ಆ ದೇವಾಲಯದ ವಿಮಾನದ ನೆತ್ತಿಯ ಮೇಲೆ ಇಟ್ಟಿಲ್ಲಾಗಿತ್ತು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿದ್ರೆ ನಿಜಕ್ಕೂ ಅದು ನಮಗೆ ಕುತೂಹಲ ಭರಿತವಾಗಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಜೊತೆಗೆ ಈ ಬೃಹದೇಶ್ವರ ದೇವಾಲಯದ ಆವರಣದಲ್ಲಿ ಮುರುಘನ ದೇವನಾಯಕಿಯ, ಮಹಾಗಣಪತಿಯ, ನಟರಾಜನ ಮತ್ತು ಕರುವೂರಾರ್ ಅನ್ನುವಂಥ ಸಣ್ಣ ಸಣ್ಣ ಗುಡಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಅಂದರೆ ಬೃಹದೇಶ್ವರ ದೇವಾಲಯದ ಒಳಭಾಗದ ಆವರಣದಲ್ಲಿ ಮತ್ತು ಆ ದೇವಾಲಯಕ್ಕೆ ಹೊಂದಿಕೊಂಡಾಗೇ ಪಾಕಶಾಲೆಯನ್ನು, ಉಗ್ರಾಣಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಆ ದೇವಾಲಯದ ಪ್ರಾಕಾರದ ಸುತ್ತಲೂ ಕೂಡ ಸುಮಾರು 252 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ಕೂಡ ಈ ಬೃಹದೇಶ್ವರ ಅಥವಾ ರಾಜರಾಜೇಶ್ವರ ದೇವಾಲಯದ ವೈಶಿಷ್ಟ್ಯತೆ ಅಂದರೆ ಬಹುಶಃ ತಪ್ಪಾಗಲಾರದು. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವಾಲಯವನ್ನು ಬೃಹದೇಶ್ವರ ದೇವಾಲಯ ಅಂತಲೇ ಕರಿತೀವಿ. ಹಾಗಾಗಿ ಆ ಬೃಹದೇಶ್ವರ ಅನ್ನುವಂಥ ಹೆಸರಿಗೆ ತಕ್ಕ ಹಾಗೆ ಗರ್ಭಗೃಹದಲ್ಲಿ ಶಿವಲಿಂಗನ ಬೃಹತ್ ವಿಗ್ರಹವನ್ನು ಸ್ಥಾಪನೆ ಮಾಡಲಾಗಿದೆ. ಆ ಪೀಠ ಏರಿದೆ, ಲಿಂಗದ ಪೀಠ ಏರಿದೆ, ಆ ಲಿಂಗದ ಪೀಠದಿಂದ ಮೇಲಕ್ಕೆ 3 ಮೀಟರ್ ಎತ್ತರದಲ್ಲಿ ಈ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ರಾಜರಾಜ ಚೋಳ ಕುಷ್ಠರೋಗದಿಂದ ನರಳ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಶಿಯಿಂದ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ರೆ ರೋಗ ಗುಣ ಆಗ್ತದೆ ಅಂತ ಯಾರೋ ಹೇಳಿದ್ರು ಅನ್ನುವಂಥ ನಂಬಿಕೆಯಿಂದ ಈ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಅಂತ ಹೇಳಲಾಗ್ತದೆ. ಹಾಗಾಗಿ ಸುಮಾರು 3 ಮೀಟರ್ ಎತ್ತರದ ಶಿವಲಿಂಗ ನಾನಾಗಲೇ ಹೇಳಿದಾಗೆ ಬೃಹದೇಶ್ವರ ಅಂತ ಅನ್ನುವಂಥ ಹೆಸರಿಗೆ ತಕ್ಕ ಹಾಗೆ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಶಿವದೇವಾಲಯ ಅಂತ ಹೇಳಿದ್ರೆ ದೇವಾಲಯದ ಮುಂಭಾಗದಲ್ಲಿ ಅಥವಾ ಶಿವಲಿಂಗದ ಮುಂಭಾಗದಲ್ಲಿ ನಂದಿ ಇರಲೇಬೇಕಾಗ್ತದೆ. ಅದೇ ರೀತಿ ಬೃಹದೇಶ್ವರ ದೇವಾಲಯದ ಮುಂಭಾಗದಲ್ಲೂ ಕೂಡ ನಂದಿಯ ಬೃಹತ್ ವಿಗ್ರಹ ಇದೆ. ಅದು ವೇದಿಕೆ ಮೇಲೆ ಅಂದರೆ ಗರ್ಭಗೃಹದ ಶಿವಲಿಂಗ ಏನಿದೆ, ಗರ್ಭಗೃಹದಲ್ಲಿರ್ತಕ್ಕಂಥ ಶಿವಲಿಂಗದ ಕಡೆಗೆ ಮುಖ ಮಾಡಿರ್ತಕ್ಕಂಥ ರೀತಿಯಲ್ಲಿ ನಂದಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಆ ನಂದಿ ಕೂಡ 2 ಟನ್ ಭಾರವುಳ್ಳಂಥ ಬೃಹತ್ ನಂದಿ, 3.6 ಮೀಟರ್ ಎತ್ತರ ಇದೆ, 7.2 ಮೀಟರ್ ಉದ್ದ ಇದೆ, ಮತ್ತು 2.5 ಮೀಟರ್ ದಪ್ಪ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗನೇ ಗರ್ಭಗೃಹದಲ್ಲಿ ಬೃಹದ್ದಾದಂಥ ಲಿಂಗ, ಅದಕ್ಕೆ ಅಭಿಮುಖವಾಗಿ ಬೃಹತ್ತಾದಂಥ ನಂದಿಯನ್ನು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಇದು ಹೆಸರಿಗೆ ತಕ್ಕ ಹಾಗೆ ಬೃಹದೇಶ್ವರ ದೇವಾಲಯ ಅಂತ ಹೇಳಿ ಕರೆಸ್ಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ. ಇಂಥ ಒಂದು ದೊಡ್ಡ ಕಲಾ ವಾಸ್ತುಶಿಲ್ಪದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಚೋಳರು ನಿಜಕ್ಕೂ ದಕ್ಷಿಣ ಭಾರತದ ಸಾಂಸ್ಕೃತಿಕ ಚರಿತ್ರೆಯನ್ನು ವಿಸ್ತಾರ ಮಾಡಿದ್ದಾರೆ ಅಂತ ಹೇಳಿ ತಪ್ಪಾಗಲಾರದು. ಈ ಬೃಹತ್ ನಂದಿಯನ್ನು ತಿರುಚಿ ಜಿಲ್ಲೆಯಲ್ಲಿ ಬರತಕ್ಕಂಥ ಪಚ್ಚೆಮಲೆ ಎನ್ನುವಂಥ ಒಂದು ಸ್ಥಳದಲ್ಲಿ ಕೆತ್ತಿ ಅಲ್ಲಿಂದ ಅದನ್ನು ತಂಜಾವೂರಿಗೆ ಸಾಗಿಸಲಾಗಿದೆ. ಅದರಲ್ಲೂ ನಾವು ಗಮನಿಸಬೇಕಾದಂಥ ಮತ್ತೊಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಮಲ್ಲಿಕಾಫರ್ನ ಒಂದು ಕಾಲಘಟ್ಟ ಅಂದರೆ ಅಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಮಲ್ಲಿಕಾಫರ್ ದಕ್ಷಿಣ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ತಂಜಾವೂರಿನ ಬೃಹದೇಶ್ವರ ದೇವಾಲಯ ಆತನ ಕಣ್ಣಿಗೆ ಬೀಳದೇ ಇದ್ದಂಥದ್ದು ನಿಜಕ್ಕೂ ನಾವು ಗಮನಿಸಬೇಕಾದಂಥ ಅಂಶ. ಹಾಗಾಗೇ ಇಂಥ ಬೃಹತ್ ಕಲಾಕೃತಿ ಇವತ್ತಿಗೂ ನಮಗೆ ನಮ್ಮ ಕಣ್ಮುಂದೆ ಇದೆ. ವಿಶ್ವಸಂಸ್ಥೆ ಇದನ್ನು ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಿ ಆ ಪಾರಂಪರಿಕ ತಾಣದ ಪಟ್ಟಿಯಲ್ಲಿ ಇದನ್ನು ಸೇರಿಸಿರತಕ್ಕಂಥದ್ದನ್ನು ನಾವು ಗಮನಿಸಿದರೆ ಈ ತಂಜಾವೂರಿನ ಬೃಹದೇಶ್ವರ ಅಥವಾ ರಾಜರಾಜೇಶ್ವರ ದೇವಾಲಯ ಇವತ್ತು ವಿಶ್ವ ಮಟ್ಟದಲ್ಲಿ ತನ್ನ ಹೆಸರನ್ನು ಸಂಪಾದಿಸಿರ್ತಕ್ಕಂಥದ್ದು ಕಾಣ್ತದೆ. ಹಾಗಾಗೇ ಚೋಳರು ಈ ನಿಟ್ಟಿನಲ್ಲಿ ನಮಗೆ ಬಹಳ ಮುಖ್ಯರಾಗ್ತಾ ಹೋಗ್ತಾರೆ. ಅದೇ ರೀತಿ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಕಾಲದ ಮತ್ತೊಂದು ಬೃಹತ್ ಕೊಡುಗೆ ಅಂತ ಹೇಳಿದ್ರೆ ಒಂದು ದೇವಾಲಯ ಯಾವುದಪ್ಪ ಅಂತ ಹೇಳಿದ್ರೆ, ಚೋಳರ ಕಾಲದಲ್ಲಿ ನಿರ್ಮಾಣ ಆದಂಥ ದೇವಾಲಯ ಯಾವುದಪ್ಪ ಅಂದರೆ ಗಂಗೈಕೊಂಡ ಚೋಳಪುರಂನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ, ಅದು ಕೂಡ ಬೃಹದೇಶ್ವರ ಅನ್ನುವಂಥ ಹೆಸರಿನಲ್ಲೇ ಇರತಕ್ಕಂಥದ್ದು. ಗಂಗೈಕೊಂಡ ಚೋಳಪುರಂನ ಬೃಹದೇಶ್ವರ ದೇವಾಲಯ ಕೂಡ ಚೋಳರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಕೊಟ್ಟಿರತಕ್ಕಂಥ ಬೃಹತ್ ಕೊಡುಗೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಇದನ್ನು ರಾಜರಾಜ ಚೋಳನ ಮಗ 1ನೇ ರಾಜೇಂದ್ರ ತಾನು ಹೊಸದಾಗಿ ನಿರ್ಮಾಣ ಮಾಡಿದಂಥ ಗಂಗೈಕೊಂಡ ಚೋಳಪುರಂನಲ್ಲಿ ಕಟ್ಟಿಸಿದ್ದಾನೆ. ಇದನ್ನು ತಂದೆ ತಂಜಾವೂರಿನಲ್ಲಿ ಬೃಹದೇಶ್ವರ ದೇವಾಲಯವನ್ನು ಕಟ್ಟಿಸಿದರೆ, ಮಗ ತಾನೇ ನಿರ್ಮಾಣ ಮಾಡಿದಂಥ ಹೊಸ ರಾಜಧಾನಿ ಗಂಗೈಕೊಂಡ ಚೋಳಪುರಂನಲ್ಲಿ ಈ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾನೆ. ಅದು ಕ್ರಿಸ್ತಶಕ 1030. ಇದು ಕೂಡ ಶಿವದೇವಾಲಯ. ತಂಜಾವೂರಿನಲ್ಲಿರ್ತಕ್ಕಂಥ ರಾಜರಾಜೇಶ್ವರ ಅಥವಾ ಬೃಹದೇಶ್ವರ ದೇವಾಲಯದ ಶೈಲಿಯಲ್ಲೇ ಇದನ್ನು ಕೂಡ ಕಟ್ಟಲಾಗಿದೆ. ಅದರಲ್ಲೂ ರಾಜೇಂದ್ರ ಚೋಳ ಬಂಗಾಳದ ಪಾಲ ಅರಸನಾದಂಥ 1ನೇ ಮಹಾಪಾಲನನ್ನು ಸೋಲಿಸಿದ ಮೇಲೆ ಆ ಗೆಲುವಿನ ಸಂಕೇತವಾಗಿ, ಆ ವಿಜಯದ ಸಂಕೇತವಾಗಿ ಈ ಗಂಗೈಕೊಂಡ ಚೋಳಪುರಂ ಅನ್ನುವಂಥ ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾನೆ. ಆ ರಾಜಧಾನಿಯಲ್ಲೇ ಈ ಒಂದು ಭವ್ಯವಾದಂಥ ದೇವಾಲಯವನ್ನು ಅವನು ಕಟ್ಟಿಸಿದ್ದಾನೆ. ಇವತ್ತಿಗೆ ಗಂಗೈಕೊಂಡ ಚೋಳಪುರಂ ಅನ್ನುವಂಥ ರಾಜಧಾನಿ ಇತ್ತು ಅನ್ನುವುದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಯಾವುದೇ ಅವಶೇಷಗಳು ಸಿಗೋದಿಲ್ಲ. ಅದು ಸಂಪೂರ್ಣವಾಗಿ ಭಗ್ನಾವಶೇಷ ಆಗಿದೆ ರಾಜಧಾನಿ. ಆದರೆ ಈ ದೇವಾಲಯ ಇವತ್ತಿಗೂ ಕೂಡ ಸುವ್ಯವಸ್ಥಿತವಾದಂಥ ರೀತಿಯಲ್ಲಿ ನಮ್ಮ ಕಣ್ಮುಂದೆ ಇದೆ. ಇದು ನಾವಿಲ್ಲಿ ಗಮನಿಸಬೇಕಾದಂಥ ಅಂಶ. ರಾಜಧಾನಿ ಭಗ್ನಾವಶೇಷವಾಗಿದ್ದರೂ ಕೂಡ ಆತ ರಾಜಧಾನಿಯಲ್ಲಿ ಒಂದನೇ ರಾಜೇಂದ್ರ ಚೋಳ ನಿರ್ಮಾಣ ಮಾಡಿದಂಥ ದೇವಾಲಯ ಮಾತ್ರ ಇವತ್ತಿಗೂ ಕೂಡ ಉತ್ತಮ ಸ್ಥಿತಿಯಲ್ಲಿರುವಂಥದ್ದು ನಾವು ಆಶ್ಚರ್ಯಪಡಬೇಕಾದಂಥ ವಿಚಾರ ಅಂದರೆ ತಪ್ಪಾಗಲಾರದು. ಈ ದೇವಾಲಯವನ್ನು ಕೂಡ ಬೃಹದೇಶ್ವರ ದೇವಾಲಯ ಅಂತಲೇ ಕರೀತಾರೆ, ಅದೇ ರೂಢಿಯಲ್ಲಿ ಬಂದಿದೆ. ಇದು ಕೂಡ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗಿರತಕ್ಕಂಥ ಒಂದು ದೇವಾಲಯ. ಈ ದೇವಾಲಯ 180 ಅಡಿ ಎತ್ತರದಲ್ಲಿದೆ. ಇದರ ಒಳಭಾಗದಲ್ಲಿ, ಈ ದೇವಾಲಯದ ಒಳಭಾಗದಲ್ಲಿ ಲಕ್ಷ್ಮಿಯ, ಸರಸ್ವತಿಯ, ಗಣೇಶ, ಅರ್ಧನಾರೀಶ್ವರ, ನಂದಿ, ಹರಿಹರ, ನಟರಾಜ, ಕಾರ್ತಿಕೇಯ, ಉಮಾಮಹೇಶ್ವರ, ವಿಷ್ಣು, ಮಾರ್ಕಂಡೇಯ, ಮಹಿಷಮರ್ದಿನಿ, ಬ್ರಹ್ಮ, ಸರಸ್ವತಿ ಮೊದಲಾದಂಥ ವಿಗ್ರಹಗಳನ್ನು ಇಲ್ಲಿ ಕೆತ್ತಲಾಗಿದೆ. ಅಂದರೆ ದೇವಸ್ಥಾನದ ಒಳಭಾಗದಲ್ಲಿ ಇದೊಂದು ರೀತಿ ಈ ದೇವಾಲಯ, ಈ ಬೃಹದೇಶ್ವರ ದೇವಾಲಯ ಸರ್ವ ದೇವರುಗಳ ಸಂಗಮವಾಗಿ ನಮಗೆ ಕಾಣ್ತಾ ಹೋಗ್ತದೆ. ಅದೇ ರೀತಿ ಈ ದೇವಾಲಯದ ಮುಂಭಾಗದಲ್ಲಿ ದ್ವಾರಪಾಲಕರನ್ನು ಏನು ಕೆತ್ತಲಾಗಿದೆ ಅದು ಕೂಡ ಅತ್ಯಂತ ಸುಂದರವಾಗಿ ಮತ್ತು ಆಕರ್ಷಕವಾಗಿ ಆ ದ್ವಾರಪಾಲಕರನ್ನು ಕೆತ್ತಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ. ಇನ್ನು ದೇವಾಲಯದ ಪ್ರಾಕಾರದಲ್ಲಿ ಪುಷ್ಕರಣಿಯನ್ನು ಅಥವಾ ಕಲ್ಯಾಣಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಆ ಕಲ್ಯಾಣಿಗೆ ಅಥವಾ ಆ ಪುಷ್ಕರಣಿಗೆ ಗಂಗಾ ನದಿಯಿಂದ ನೀರನ್ನು ತಂದು ಆ ಪುಷ್ಕರಣಿಗೆ ಹಾಕಿ ಅದನ್ನು ಪವಿತ್ರಗೊಳಿಸಿರುವಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಜೊತೆಗೆ ಈ ದೇವಾಲಯದ ಬಹುತೇಕ ಕಡೆ ಕಂಚಿನ ಮೂರ್ತಿಗಳನ್ನು ಸ್ಥಾಪನೆ ಮಾಡಿರತಕ್ಕಂಥದ್ದು ಇದರ ಒಂದು ವಿಶಿಷ್ಟತೆ. ಏಕೆಂದರೆ ಚೋಳರ ಕಾಲದಲ್ಲಿ ಕಂಚಿನ ವಿಗ್ರಹಗಳು ಮತ್ತು ಕಂಚಿನ ಪ್ರತಿಮೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾಪನೆ ಆದಂಥವು, ನಿರ್ಮಾಣ ಆದಂಥವು. ಕಂಚಿನ ಬಳಕೆಯಲ್ಲಿ ಇವರು ಚೋಳರ ಕಾಲದ ಶಿಲ್ಪಿಗಳು ಮುಂದುವರೆದಿದ್ದಂಥದ್ದನ್ನು ನಾವು ಕಾಣ್ತೇವೆ. ಅಂಥ ಕಂಚಿನ ಮೂರ್ತಿಗಳಲ್ಲಿ ಸೋಮಸ್ಕಂದ ಮತ್ತು ಅವನ ಪತ್ನಿ ದೇವಯಾನಿ, ಚಂಡೇಶ್ವರ, ನವಗ್ರಹ ಮೂರ್ತಿಗಳು ಭಾಳ ಪ್ರಮುಖವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಇವುಗಳನ್ನು ದೇವಾಲಯದಲ್ಲಿ ಒಳಗಡೆ ಸ್ಥಾಪನೆ ಮಾಡಿರತಕ್ಕಂಥದ್ದು, ಇವೆಲ್ಲ ಕಂಚಿನಿಂದ ನಿರ್ಮಾಣ ಆಗಿರತಕ್ಕಂಥದ್ದು. ಇನ್ನು ಈ ಗಂಗೈಕೊಂಡ ಚೋಳಪುರಂನ ಬೃಹದೇಶ್ವರ ದೇವಾಲಯದ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದ್ರೆ, ಈ ದೇವಾಲಯದಲ್ಲಿರ್ತಕ್ಕಂಥ ಸಭಾಮಂದಿರ ಏನಿದೆ ಆ ಸಭಾಮಂದಿರದಲ್ಲಿ 120 ಕಂಬಗಳಿದೆ. ಆ ಕಂಬಗಳು ಎತ್ತರದಲ್ಲಿ ಭಾಳ ಚಿಕ್ಕದಾಗಿದ್ದಿರ್ತಕ್ಕಂಥದ್ದು, ಅಂದರೆ ಎತ್ತರದಲ್ಲಿ ಭಾಳ ಚಿಕ್ಕದಾಗಿದ್ದು ಅವುಗಳನ್ನು ಸಭಾಮಂದಿರದ ಅಲಂಕಾರಕ್ಕೆ ಯಾವುದೇ ಧಕ್ಕೆ ಬಾರದ ರೀತಿಯಲ್ಲಿ ಏನು ಜೋಡಿಸಲಾಗಿದೆ ಅಥವಾ ನಿಲ್ಲಿಸಲಾಗಿದೆ. ಇದು ಈ ಗಂಗೈಕೊಂಡ ಚೋಳಪುರಂನ ಬೃಹದೇಶ್ವರ ದೇವಾಲಯದ ವೈಶಿಷ್ಟ್ಯ ಅಂತ ಹೇಳೇ ವಾಸ್ತುಶಾಸ್ತ್ರಜ್ಞರು ಗುರುತಿಸಿರುವಂಥದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿ ಈ ತಂಜಾವೂರಿನ ರಾಜರಾಜೇಶ್ವರಿ ಅಥವಾ ಬೃಹದೇಶ್ವರ ದೇವಾಲಯ ಮತ್ತು ಗಂಗೈಕೊಂಡ ಚೋಳಪುರಂನ ಬೃಹದೇಶ್ವರ ಅಥವಾ ಶಿವನ ದೇವಾಲಯ ಏನಿದೆ, ಇವೆರಡೂ ಕೂಡ ಚೋಳರ ಕಲಾ ಭವ್ಯತೆಗೆ ಮತ್ತು ಚೋಳರು ತಮ್ಮ ಧರ್ಮ ಶೈವ ಧರ್ಮಕ್ಕೆ ಕೊಟ್ಟಿದ್ದಂಥ ಪ್ರಾಧಾನ್ಯತೆಗೆ ಮತ್ತು ಆ ಶಿವದೇವಾಲಯಗಳು ಜಗತ್ತಿನ ವಿಸ್ಮಯಗಳಾಗಬೇಕು, ಎಲ್ಲದಕ್ಕಿಂತನೂ ವಿಭಿನ್ನವಾಗಿರಬೇಕು ಅಂತ ಹೇಳಿ ಏನವರು ಕನಸನ್ನು ಕಂಡಿದ್ರು, ಆ ಕನಸಿಗೆ ಪೂರಕವಾಗಿ ಇವತ್ತು ನಮ್ಮ ಮುಂದೆ ನಿಂತಿರುವಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗೇ ಗಂಗೈಕೊಂಡ ಚೋಳಪುರಂನ ಬೃಹದೇಶ್ವರ ದೇವಾಲಯ, ತಂಜಾವೂರಿನ ಬೃಹದೇಶ್ವರ ಅಥವಾ ರಾಜರಾಜೇಶ್ವರ ಎರಡೂ ದೇವಾಲಯಗಳು ಚೋಳರ ಕಲಾಶ್ರೀಮಂತಿಗೆ ಸಾಕ್ಷಿಯಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಇದನ್ನೇ ಪರ್ಸಿ ಬ್ರೌನ್ ಅಂತ ಕಲಾ ವಿಮರ್ಶಕರು ಕೂಡ ಅದನ್ನೇ ಹೇಳ್ತಾರೆ. ಇವೆರಡೂ ಕೂಡ ಚೋಳರ ಮೇರುಕೃತಿಗಳು. ತಂಜಾವೂರಿನ ರಾಜರಾಜೇಶ್ವರ ದೇವಾಲಯ ಶಕ್ತಿಯ ಸಂಕೇತ, ಆದರೆ ಗಂಗೈಕೊಂಡ ಚೋಳಪುರಂನ ಶಿವದೇವಾಲಯ ಸೌಂದರ್ಯ ಮತ್ತು ಸೊಬಗಿನ ನಿಧಿ ಅಂತ ಹೇಳಿ ಕಲಾ ವಿಮರ್ಶಕರಾದಂಥ ಪರ್ಸಿ ಬ್ರೌನ್ ಅಭಿಪ್ರಾಯಪಟ್ಟಿರುವಂಥದ್ದನ್ನು ನಾವು ಗಮನಿಸಿದ್ರೆ ಈ ಎರಡೂ ದೇವಾಲಯಗಳ ವೈಶಿಷ್ಟ್ಯತೆಯ ಅರಿವು ನಮಗೆ ಆಗ್ತದೆ. ವಿದ್ಯಾರ್ಥಿಗಳೇ, ಇನ್ನು ಈ ಕಾಲದಲ್ಲಿ ನಿರ್ಮಾಣ ಆದಂಥ ಇತರ ದೇವಾಲಯಗಳ ಬಗ್ಗೆ ನಾನು ನಿಮ್ಮ ಗಮನವನ್ನು ಸೆಳೆಯೋದಾದರೆ, ಕಂಚಿ ಸಮೀಪದಲ್ಲಿರ್ತಕ್ಕಂಥ ತಕ್ಕೋಲಂ ಅನ್ನುವಂಥ ಒಂದು ಸ್ಥಳದಲ್ಲಿ 9ನೇ ಶತಮಾನಕ್ಕೆ ಸೇರಿದಂಥ, ಅಂದರೆ ಆರಂಭದ ಅರಸರ ಏನಿದ್ರು, ಚೋಳರ ಆರಂಭದ ಅರಸರೇನಿದ್ರು ಅವರ ಕಾಲಕ್ಕೆ ಸಂಬಂಧಪಟ್ಟಂಥ 3 ದೇವಾಲಯಗಳಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ತಕ್ಕೋಲಂನಲ್ಲಿ. ಅದು 1 ವಿಷ್ಣು ದೇವಾಲಯ, 2 ಶಿವದೇವಾಲಯ, 3 ತಿರುವುರುಳ್ ಅನ್ನುವಂಥ ದೇವಾಲಯ. ಈ 3 ದೇವಾಲಯಗಳು ಕೂಡ ದ್ರಾವಿಡ ಶೈಲಿಯಲ್ಲೇ ನಿರ್ಮಾಣ ಆಗಿರತಕ್ಕಂಥದ್ದು. ವಿಜಯನಗರದ ಅರಸರ ಕಾಲದಲ್ಲಿ ಈ ತಿರುವುರುಳ್ ಮಹಾದೇವಾಲಯವನ್ನು ನಂದತೀರ್ಥ ಅಂತ ಹೇಳಿ ಕರಿತಾ ಇದ್ದಂಥದ್ದನ್ನು ನಾವು ಕಾಣ್ತೀವಿ. ಈ ದೇವಾಲಯದ ಒಳಭಾಗದಲ್ಲಿ ಸುಮಾರು 7 ಶತಮಾನಕ್ಕೆ ಸೇರಿದಂಥ ಶಾಸನಗಳಿರ್ತಕ್ಕಂಥದ್ದನ್ನು ಕಾಣ್ತೀವಿ. 9ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳ್ತಕ್ಕಂಥ, ಸುಮಾರು 7 ಶತಮಾನ ಅಂದರೆ 700 ವರ್ಷಗಳ ಇತಿಹಾಸವನ್ನು ಹೇಳ್ತಕ್ಕಂಥ ಶಾಸನಗಳು ಈ ತಿರುವುರುಳ್ ಮಹಾದೇವಾಲಯದ ಗೋಡೆಗಳ ಮೇಲೆ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರಿಂದನೇ ನಾವು ಹೆಚ್ಚು ಚೋಳರ ಇತಿಹಾಸವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರುವಂಥದ್ದು. ಜೊತೆಗೆ ಪ್ರತಿ ವರ್ಷ ದೇವರ ವಿಗ್ರಹದ ಮಸಿಮಹಂ ಅನ್ನುವಂಥ ಒಂದು ಉತ್ಸವವನ್ನು ಮಾಡಲಾಗ್ತಾ ಇತ್ತು. ಅದಕ್ಕೆ ತಗಲ್ತಾ ಇದ್ದಂಥ ವೆಚ್ಚ ಏನಿದೆ ಮತ್ತು ಆ ವೆಚ್ಚವನ್ನು ರಾಜರು ಯಾವ ರೀತಿ ಭರಿಸ್ತಾ ಇದ್ರು ಅನ್ನುವಂಥ ವಿಚಾರಗಳನ್ನು ಈ ಎಲ್ಲ ಶಾಸನಗಳು ನೀಡತಕ್ಕಂಥದ್ದನ್ನು ನಾವು ಕಾಣ್ತೀವಿ. ತಿರುವುರುಳ್ ದೇವಾಲಯದಲ್ಲಿ ಚೌಕಾಕಾರದ ಗರ್ಭಗೃಹ ಇರುವಂಥದ್ದು ಕೂಡ ಬಹಳ ವಿಶಿಷ್ಟವಾದಂಥದ್ದು. ಗರ್ಭಗೃಹ ಚೌಕಾಕಾರವಾಗಿರ್ತಕ್ಕಂಥದ್ದು. ಮತ್ತು ಅರ್ಧ ಮಂಟಪದ ಗೋಡೆಗಳಲ್ಲಿ ಏನು ದೇವಾಲಯದಲ್ಲಿ ಬರ್ತಕ್ಕಂಥ ಮಂಟಪಗಳೇನಿದೆ ಅದರಲ್ಲಿ ಅರ್ಧ ಮಂಟಪದ ಗೋಡೆಗಳೇನಿದೆ ಅಂದರೆ ಒಂದು ಗೋಡೆಯನ್ನು ಮತ್ತೊಂದು ಗೋಡೆ ಜೊತೆಯಲ್ಲಿ ಸೇರಿಸುವಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಆ ಮಂಟಪದ ಗೋಡೆ ಏನಿದೆ ಅಲ್ಲಿ ಗಣಪತಿ ದುರ್ಗಾ ಅರ್ಧನಾರಿ ವಿಗ್ರಹಗಳಿರ್ತಕ್ಕಂಥದ್ದು. ಮತ್ತು ಗರ್ಭಗೃಹದ ಹೊರಗೋಡೆಗಳಲ್ಲಿ ದಕ್ಷಿಣಾಮೂರ್ತಿಯ ವಿಷ್ಣುವಿನ ಬ್ರಹ್ಮನ ವಿಗ್ರಹಗಳಿರ್ತಕ್ಕಂಥದ್ದು ಕೂಡ ಈ ತಿರುವುರುಳ್ ದೇವಾಲಯದ ಮಹತ್ವ ಅಂದರೆ ತಪ್ಪಾಗಲಾರದು. ಜೊತೆಗೆ ಈ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಎಲ್ಲ ದೇವಾಲಯಗಳಲ್ಲೂ ಇರೋ ರೀತಿಯಲ್ಲೇ ಇಲ್ಲೂ ಕೂಡ ಸುಂದರವಾಗಿ ಕೆತ್ತಿರ್ತಕ್ಕಂಥ ದ್ವಾರಪಾಲಕರ ವಿಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ನಮಗೆಲ್ಲ ಗೊತ್ತಿರೋ ಪ್ರಕಾರ ಒಂದನೇ ಕುಲೋತ್ತಿಂಗನ ಕಾಲವನ್ನು ಹೊರತುಪಡಿಸಿದ್ರೆ ಬಹುತೇಕ ಎಲ್ಲ ಚೋಳ ಅರಸರ ಕಾಲದಲ್ಲೂ ಕೂಡ ಸಮಾನವಾಗಿ ವಿವಿಧ ಮತಗಳು ಆಶ್ರಯವನ್ನು ಪಡೆದಿದ್ದಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಈ ಇಲ್ಲಿನ ಅರಸರುಗಳು ಎಲ್ಲರಿಗೂ ಕೂಡ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ರು. ಅದರಲ್ಲೂ ರಾಜರಾಜ ಚೋಳ ನಾಗಪಟ್ಟಣದಲ್ಲಿ ಬೌದ್ಧ ವಿಹಾರವನ್ನು ಕಟ್ಟಲಿಕ್ಕೆ ಶೈಲೇಂದ್ರ ಅರಸನಾದಂಥ ಶ್ರೀರಾಮ ವಿಜಯೋತ್ತುಂಗವರ್ಮನಿಗೆ ಅಪ್ಪಣೆಯನ್ನು ಕೊಟ್ಟಿದ್ದಂಥದ್ದು ಕೂಡ ಇವರು ಅನ್ಯ ಮತಗಳಿಗೆ ಕೊಡ್ತಾ ಇದ್ದಂಥ ಪ್ರಾಶಸ್ತ್ಯಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು. ನಂದಿನಲ್ಲಿ ಇರ್ತಕ್ಕಂಥ ಇವತ್ತು ಕರ್ನಾಟಕದ ನಂದಿಯಲ್ಲಿರ್ತಕ್ಕಂಥ ನಂದಿ ಮಂಟಪಗಳು, ನೊಣವಿನ ಕೆರೆಯಲ್ಲಿ ಇರತಕ್ಕಂಥ ನೊಣವೇಶ್ವರ ದೇವಾಲಯ, ಕೋಲಾರದ ಕೋಲಾರಮ್ಮನ ದೇವಾಲಯ, ಮೈಸೂರಿನ ಬಳಿ ಇರತಕ್ಕಂಥ ಹೊನ್ನಹಳ್ಳಿ ಏನಿದೆ ಅಲ್ಲಿರ್ತಕ್ಕಂಥ ಆಲೂರಿನ ರಾಮೇಶ್ವರ ದೇವಾಲಯ, ಮತ್ತು ಶ್ರೀನಿವಾಸನಲ್ಲೂರಿನಲ್ಲಿ ಇರತಕ್ಕಂಥ ಕೊರಂಗನಾಥ ದೇವಾಲಯ, ಕೊಡಂಬಾಳೂರಿನಲ್ಲಿರ್ತಕ್ಕಂಥ ಮೂವರ್ಕೊಯಿಲ್ ದೇವಾಲಯ, ಧಾರಾಶುರಂನಲ್ಲಿರ್ತಕ್ಕಂಥ ಐರಾವತೇಶ್ವರ ದೇವಾಲಯ, ತ್ರಿಭುವನ್ನಲ್ಲಿರ್ತಕ್ಕಂಥ ಕಂಬಹರೇಶ್ವರ ದೇವಾಲಯ, ತಿರುವನ್ವೇಲಿಯಲ್ಲಿರ್ತಕ್ಕಂಥ ತಿರುವಾಲೀಶ್ವರಂ ದೇವಾಲಯ, ಇವೆಲ್ಲವೂ ಕೂಡ ಚೋಳರ ಕಾಲದಲ್ಲಿ ನಿರ್ಮಾಣ ಆದಂಥ ಪ್ರಮುಖವಾದಂಥ ದ್ರಾವಿಡ ಶೈಲಿಯ ದೇವಾಲಯಗಳು. ಅದರಲ್ಲೂ ನಮ್ಮ ಕರ್ನಾಟಕದ ನೆಲಮಂಗಲದ ಬಳಿ ಇರತಕ್ಕಂಥ ಭಿನ್ನಮಂಗಲದ ಮುಕ್ತಿನಾಥೇಶ್ವರ ದೇವಾಲಯ ಏನಿದೆ, ಇದು ಕೂಡ ಚೋಳರ ಕಾಲದಲ್ಲೇ ನಿರ್ಮಾಣ ಆದಂಥ ದೇವಾಲಯ. ಇಲ್ಲಿ ಕುಲೋತ್ತುಂಗನಿಗೆ ಸಂಬಂಧಪಟ್ಟಂಥ ಒಂದು ಶಾಸನ ಇರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮತ್ತು ಈ ದೇವಾಲಯದ ತಳಭಾಗದ ಕಲ್ಲಿನ ಮೇಲೆ, ಈ ತಳಭಾಗದಲ್ಲಿ ಬರ್ತಕ್ಕಂಥ ಕಲ್ಲೇನಿದೆ ಆ ಕಲ್ಲಿನ ಮೇಲೆ ಆನೆಗಳ ಸಾಲನ್ನು, ಸಿಂಹದ ಸಾಲುಗಳನ್ನು, ಮತ್ತು ಗೋಡೆಗಳ ಮೇಲೆ ಸೂರ್ಯ, ದಕ್ಷಿಣಮೂರ್ತಿ, ಕುಮಾರಸ್ವಾಮಿ, ಕಾಳಿಂಗಮರ್ದನದಂಥ ಸೊಗಸಾದ ಪ್ರತಿಮೆಗಳನ್ನು ಕೆತ್ತಿರ್ತಕ್ಕಂಥದ್ದು ಕೂಡ ಈ ನೆಲಮಂಗಲದ ಬಳ್ಳಿ ಇರತಕ್ಕಂಥ ಭಿನ್ನಮಂಗಲದ ಮುಕ್ತಿನಾಥೇಶ್ವರ ದೇವಾಲಯದ ವೈಶಿಷ್ಟ್ಯ ಅಂದರೆ ಬಹುಶಃ ತಪ್ಪಾಗಲಾರದು. ಹಾಗಾಗನೇ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈ ಚೋಳರ ಅನೇಕ ದೇವಾಲಯಗಳು, ಅದರಲ್ಲೂ ಶೈವ ದೇವಾಲಯಗಳು ನಿರ್ಮಾಣ ಆಗಿರುವಂಥದ್ದನ್ನು ನಾವು ಕಾಣ್ತೀವಿ. ಅದರಲ್ಲೂ ತಂಜಾವೂರಿನ ರಾಜರಾಜೇಶ್ವರಿಯ ದೇವಾಲಯವನ್ನು ಹೋಲುವಂಥ ರೀತಿಯಲ್ಲೇ ಈ ಭಿನ್ನಮಂಗಲದ ಮುಕ್ತಿನಾಥೇಶ್ವರ ದೇವಾಲಯವನ್ನು ಕಟ್ಟಿರ್ತಕ್ಕಂಥದ್ದು ಕೂಡ ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶ ಅಂದರೆ ತಪ್ಪಾಗಲಾರದು. ಜೊತೆಗೆ ಅದೇ ದೇವಾಲಯದ ಮಾದರಿಯಲ್ಲೇ, ತಂಜಾವೂರಿನ ಬೃಹದೇಶ್ವರ ದೇವಾಲಯದ ಮಾದರಿಯಲ್ಲೇ ಭಿನ್ನಮಂಗಲದ ಮುಕ್ತಿನಾಥೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿ ಮುಖಮಂಟಪ ಆಗಿರ್ಬೋದು, ನವರಂಗ ಆಗಿರ್ಬೋದು, ಗರ್ಭಗೃಹ ಆಗಿರ್ಬೋದು, ಮತ್ತು ಕೆಲವು ಅಂತಸ್ತುಗಳೆಲ್ಲವನ್ನ ಉಳ್ಳಂಥ ವಿಮಾನ ಆಗಿರ್ಬೋದು, ಇವೆಲ್ಲವೂ ಕೂಡ ಪಲ್ಲವರ ಶೈಲಿಯನ್ನೇ ಇಟ್ಕೊಂಡು ರಚನೆಯಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗಾಗಿ ಬಹುತೇಕ ಇವರೆಲ್ಲ ದೇವಾಲಯಗಳನ್ನು ನಾವು ಗಮನಿಸಿದರೆ ಪಲ್ಲವರ ಶೈಲಿಯನ್ನೇ ಇವರು ಇಟ್ಕೊಂಡು, ಆ ಪಲ್ಲವರ ದ್ರಾವಿಡ ಶೈಲಿಯಲ್ಲೇ ಇವರು ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇದೆಲ್ಲದರ ಜೊತೆಗೆ ಆತ್ಮೀಯ ವಿದ್ಯಾರ್ಥಿಗಳೇ, ಲೋಹದ ಕೃತಿಗಳನ್ನು ರಚನೆ ಮಾಡುವುದರಲ್ಲಿ ಚೋಳರ ಕಾಲ ಭಾಳ ವಿಶಿಷ್ಟವಾದಂಥ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಚೋಳರ ಕಾಲ ವಿಶ್ವವಿಖ್ಯಾತಿಗೆ ಪಾತ್ರ ಆಗಿರುವಂಥದ್ದೇ ಲೋಹದ ಕೃತಿಗಳನ್ನು ರಚನೆ ಮಾಡಿರುವಂಥದ್ದು ಕಾರಣದಿಂದ. ಅದರಲ್ಲೂ 5ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ, ಕಂಚಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ನಟರಾಜ ಮೂರ್ತಿ ಏನಿದೆ, ಆ ನಟರಾಜ ಮೂರ್ತಿ ನಿಜಕ್ಕೂ ಕೂಡ ಚೋಳರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲೋಹದ ಕಲೆಯಲ್ಲಿ ಅವರು ಹೊಂದಿದ್ದಂಥ ಪಾಂಡಿತ್ಯಕ್ಕೆ ಒಂದು ದೊಡ್ಡ ಮಟ್ಟದ ಹೆಸರನ್ನು ತಂದುಕೊಟ್ಟಿದೆ ಆ ನಟರಾಜ ಮೂರ್ತಿ ಅಂದರೆ ಬಹುಶಃ ತಪ್ಪಾಗಲಾರದು. ದಕ್ಷಿಣ ಭಾರತದ ಅತ್ಯುತ್ಕೃಷ್ಟವಾದಂಥ ಕಂಚಿನ ಪ್ರತಿಮೆಗಳು ಚೋಳರ ಕಾಲದಲ್ಲೇ ನಿರ್ಮಾಣ ಆದಂಥವು, ರಚನೆಯಾದಂಥವು ಅಂತ ಹೇಳಿ ಪ್ರೊಫೆಸರ್ KK ಪಿಳ್ಳೆಯವರು ಅಭಿಪ್ರಾಯಪಟ್ಟಿರುವಂಥದ್ದನ್ನು ಗಮನಿಸಿದ್ರೆ ಲೋಹದ ಕೃತಿಗಳ ರಚನೆಯಲ್ಲಿ ಚೋಳರು ಎಷ್ಟು ಪಾಂಡಿತ್ಯವನ್ನು ಪಡೆದಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಅದರ ಜೊತೆಗೆ ತಾವು ಮಣ್ಣಿನ ಅರಮನೆಗಳಲ್ಲಿದ್ದರೂ ಕೂಡ ತಾವು ನಿರ್ಮಾಣ ಮಾಡಿದ್ದಂಥ ಮತ್ತು ಮಾಡಿದಂಥ ಬೃಹತ್ ದೇವಾಲಯಗಳಾಗಿರ್ಬೋದು, ಆ ಸಾಂಸ್ಕೃತಿಕ ಚರಿತ್ರೆಯನ್ನು ಸಾರತಕ್ಕಂಥ ಸ್ಮಾರಕಗಳಾಗಿರ್ಬೋದು, ಅವುಗಳು ಸದಾಕಾಲ ಜನರ ಗಮನವನ್ನು ಸೆಳೆಯುವಂಥದ್ದು ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಬಯಸಿ ಇಂಥ ಬೃಹತ್ ಕೊಡುಗೆಗಳನ್ನು, ಕಲಾಕೃತಿಗಳನ್ನು ನಮಗೆ ಕೊಟ್ಟಿರತಕ್ಕಂಥದ್ದು ನಿಜಕ್ಕೂ ಕೂಡ ಚೋಳರನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ಅವರ ಕೊಡುಗೆಗಳನ್ನು ನೆನಪು ಮಾಡಿಕೊಳ್ಬೇಕಾಗ್ತದೆ. ಅದರಲ್ಲೂ ಕ್ರಿಸ್ತಶಕ 9ನೇ ಶತಮಾನದಿಂದ 13ನೇ ಶತಮಾನದವರೆಗೂ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂಥ ಚೋಳರು ಆಡಳಿತದ ದೃಷ್ಟಿಯಿಂದ, ಕಲೆ ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಸ್ತಿತ್ವವೇ ಇಲ್ಲದಂಥ ರಾಜ್ಯಕ್ಕೆ ಒಂದು ಸಾಮ್ರಾಜ್ಯದ ಅಸ್ತಿತ್ವವನ್ನು ತಂದುಕೊಡುವಂಥ ನಿಟ್ಟಿನಿಂದ ನಮಗೆ ಪ್ರಮುಖರಾಗ್ತಾರೆ. ಇಂಥ ಒಂದು ಸಾಮ್ರಾಜ್ಯದ ಚರಿತ್ರೆಯನ್ನು ಕುರಿತಂಥ ಅಧ್ಯಯನ ಕೂಡ ನಮಗೆ ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅಲ್ಲ, ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವಂಥ ದೃಷ್ಟಿಯಿಂದನೂ ಕೂಡ ಭಾಳ ಉಪಯುಕ್ತವಾಗಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗ್ತದೆ ವಿದ್ಯಾರ್ಥಿಗಳೇ. ಈ ನಿಟ್ಟಿನಲ್ಲಿ ಈ ಘಟಕ 3ರಲ್ಲಿ ನಾವೇನು ಕಳೆದ ತರಗತಿಯಿಂದ ಚರ್ಚೆ ಮಾಡಿದೆ ಮತ್ತು ನಾನೇನು ನಿಮಗೆ ಮಾಹಿತಿಯನ್ನು ನೀಡ್ತಾ ಬಂದೆ, ಆ ದ್ವಾರ ಸಮುದ್ರದ ಹೊಯ್ಸಳರಾಗಿರ್ಬೋದು, ತಂಜಾವೂರಿನ ಚೋಳರಾಗಿರ್ಬೋದು, ಇವರುಗಳ ಚರಿತ್ರೆ ನಿಜಕ್ಕೂ ನಮಗೆ ಮತ್ತು ಇಂದಿನ ಯುವ ಸಮುದಾಯಕ್ಕೆ ಮತ್ತು ಮುಂದಿನ ಜನಸಮುದಾಯಕ್ಕೂ ಕೂಡ ಆದರ್ಶಪ್ರಾಯವಾದಂಥ ಚರಿತ್ರೆಯಾಗಿದೆ ಅಂತ ಹೇಳ್ತಾ ಸಾವಕಾಶದಿಂದ ಈ ಒಂದು ಪಾಠವನ್ನು ಕೇಳಿದಂಥ ನಿಮಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ದಿನದ ಬಾನುಲಿ ಪಾಠವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸಾವಕಾಶವಾಗಿ ಕೇಳಿದಂಥ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು.
ಇದುವರೆಗೆ ಬಾನುಲಿ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಂಶೋಧಕರಾದ ವೆಂಕಟೇಶ್ ಟಿಎಸ್. ನಿರ್ಮಾಣ ರೇಡಿಯೋ ಸಿದ್ಧಾರ್ಥ 90.8 FM, ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರ, SSIT ಕ್ಯಾಂಪಸ್, ಮರಳೂರು, ತುಮಕೂರು. ಈ ಬಾನುಲಿ ಪಾಠದ ಮುಖ್ಯ ಸಂಯೋಜಕರು ಪ್ರೊಫೆಸರ್ ಎನ್ ಉಷಾರಾಣಿ, ನಿರ್ವಹಣೆ ಡಾಕ್ಟರ್ ಬಿಟಿ ಮುದ್ದೇಶ್ ಮತ್ತು ಶಿವಾಜಿ ಗಣೇಶನ್, ನಿರ್ಮಾಣ ಮೇಲ್ವಿಚಾರಣೆ ಧ್ವನಿ ಮುದ್ರಣ ರಶ್ಮಿ ಅಮ್ಮೆಂಬಳ, ಸಂಕಲನ ವಿನುತ್ ಟಿಕೆ.